ಮನೆಯೊಳಗೇನೆ ಸುಸ್ತಾಗಿ ಕೂಡೋ ಕಾಲ ಇದು ಒಂದು. ಮನೆಯಲ್ಲೇ ಸುಸ್ತಾಗಿ ಕೂತ್ ಬಿಡ್ತಾನೆ ಪಾಪ, ಕೂತ್ ಬಹಳ ಹೊತ್ತು ಕೂತಿರ್ತಾನೆ, ಹೇಳ್ತಾನೆ ಕೂತು ಕೂತು ಬೇಜಾರಾಗಿದೆ ಅಂತ ಹೇಳ್ತಾನೆ ಪಾಪ. ಅವೆ ನಿಂತಿದ್ದ ಬೇಜಾರೆ ಮತ್ತೆ ಮಲಗ್ತಾನೆ, ಮಲಿ ಮಲಿ ಬೇಜಾರೆ ಮತ್ತೆ ಹೊತ್ತು ಬೇಜಾರಾಗದೆ ಹೊರತು ಅವ್ರಿಗೆ ಉತ್ಸಾಹ ಬರೋದಿಲ್ಲ ಕೊನೆಗೂ ಕೂಡ. ಯುದ್ಧರಂಗದೊಳಗೆ ಅಂಥ ಮೂರ್ಛೆ ಬಂದ ಕಾಲಕ್ಕೆ ಕಷ್ಟ ಹೇಳಬೇಕಲ್ಲವರು, ಕತೆ ಮುಗಿದೋಯ್ತು. ಎಂಥ ಸನ್ನಿವೇಶ ಅದನ್ನು ನೋಡಿದಾಗ ನಮಗೆ ಆಗ ಅರ್ಥ ಆಗುತ್ತೆ. ಮನೆಯ ಕಷ್ಟ ಏನೂ ಲೆಕ್ಕಕ್ಕೆ ಬರೋದಿಲ್ಲ ನಮಗೆ. ಆ ಯುದ್ಧದ ಕಷ್ಟ ನೆನೆಸಿಕೊಂಡವರಿಗೆ ಮನೆಯ ಕಷ್ಟ ಲೆಕ್ಕಕ್ಕೆ ಬರೋದಿಲ್ಲ. ಯುದ್ಧಕ್ಕೆ ಹೋಗಿರ್ತಾರಲ್ಲ ಸೈನಿಕ, ಏನಿರುತ್ತೆ ಅವ್ರಿಗೆ? ಯಾರು ಫ್ಲಾಸ್ಟರ್ ಕಾಫಿ ಕೊಡೋದ್ರಲ್ಲಿ ಇರ್ತಾರೆ ಅವ್ರ ಕೈಲಿ? ಊಟ ತಿಂಡಿ ಯಾವುದೂ ಇರೋದಿಲ್ಲ, ವಾಪಸ್ ಹೋಗೋದಿಲ್ಲ. ಈ ಕಡೆ ಶೂಟ್, ಇವ್ರು ಶೂಟ್ ಮಾಡ್ತಾರೆ ವಾಪಸ್ ಬಂದ್ರೆ, ಅಲ್ಲಿವ್ರು ಅವ್ರು ಶೂಟ್ ಮಾಡ್ತಾರೆ. ಇರೋ ಜಾಗ ಇರುತ್ತೆ, ಟೆಂಟ್ಗಳು, ಏನಿಲ್ಲ, ಹೊದಿಯೋದಕ್ಕಿಲ್ಲ, ಅದಕ್ಕಿಲ್ಲ. ಈ ಕೈಕಾಲು ಏಟು ಬಿದ್ರೆ ಆರೈಕೆ ಮಾಡೋರಿಲ್ಲ, ಅದು ಔಷಧಿ ಹಾಕೋದಕ್ಕಿಲ್ಲ, ಹಾಗೆ ಹೋಗ್ಬೇಕು ಅವರು. ಅದನ್ನ ದೇಶ ಸೇವೆ ಅಂತ ಕರೆದ್ರೆ ದೇವ ಸೇವೆ ಮಾಡೋರು ಹೇಗಿರಬೇಕು ಲೆಕ್ಕ ಹಾಕಿ? ಅದಕ್ಕಿಂತ ಜಾಸ್ತಿ ಇರಬೇಕು. ಸ್ವಲ್ಪ ನೀರು ಬರೆದವಾದ್ರೆ ಆಕಾಶಕ್ಕೆ ನೋಡಿದ್ರೆ ಓ ಜಗತ್ತು ಮುಡಿದ ತಿಳ್ಕೊಂಡ್ಬಿಡ್ತೇವೆ, ತಪ್ಪದು. ಆ ಕಷ್ಟ ಅನುಭವಿಸಿದಾಗ ಮಾತ್ರ ಸುಖದ ಬೆಲೆ ತಿಳಿತಕ್ಕಂಥದ್ದು. ಅರ್ಜುನ ತಕ್ಷಣ ಎದ್ದನಂತೆ, ಅಪೂರ್ವವಾದ ಬಾಣಗಳನ್ನು ತಗೋತಾನೆ, ಶಲ್ಯರಾಜನನ್ನ ಹೊಡಿತಾನೆ, ಅವನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿ ಹಾಕಿಬಿಟ್ಟಂತ ಯುದ್ಧದೊಳಗೆ. ಶಲ್ಯರಾಜ ಬಿಡಲಿಲ್ಲ, ಯುದ್ಧ ಮಾಡ್ತಾ ಮಾಡ್ತಾ ಗದಾ ತಗೊಂಡಂತೆ ಕೈಯೊಳಗೆ. ಗದೆಯನ್ನು ತಗೊಂಡು ಅರ್ಜುನ ಎದೆಗೆ ಜೋರಾಗಿ ಎತ್ತು ಬಿಟ್ಟಂತೆ. ಆ ಆಯುಧ ಇರೋದು ದೊಡ್ಡದಲ್ಲ, ಪ್ರಯೋಗ ಮಾಡೋದೊಡ ಆಲ್ಟ್ ಅದು ಬಂದು ಅರ್ಜುನ ಎದೆ ಸರಿಯಾಗಿ ಒಂದು ಪಟ್ಟಂತ ಹೊಡಿತಂತೆ. ಎಷ್ಟು ಜೋರಾಗಿ ಬಿತ್ತು ಅಂದ್ರೆ ಅರ್ಜುನ ಮತ್ತೊಮ್ಮೆ ಮುಚ್ಚಿತನ ಆಯ್ತಾ ಅಂತ ಹೇಳುತ್ತಾನೆ. ಈ ರೀತಿ ಇಮ್ಮಿಡಿಯೇಟ್ ಆಗಿ ಮತ್ತೊಮ್ಮೆ ಹೊಡಿತಾನೆ ಶಲ್ಯರಾಜ ಅಂತ ಕೇಳಿದ್ರೆ, ಎಂಥ ಮಹಾಪರಾಕ್ರಮಿ ಅವನು ಶಲ್ಯರಾಜ. ಅಂಥವನನ್ನ ಭೀಮಸೇನ ಅನಾವತ್ತೆಗೆ ಆಕಾಶಕ್ಕೆ ಹೋಗಿದ್ದಂತೆ. ದ್ರೌಪದಿ ಸ್ವಯಂವರಕ್ಕೆ ಬಂದಿತ್ತಲ್ಲ, ಹೋದ್ರೆ ಮೇಲೆ ಸರ್ರಂತ ಹೋಗಿರ್ತಾನಪ್ಪ, ರಾಕೆಟ್ ಹೋದ ಹೋಗಿರ್ತಾನೆ ಶಲ್ಯರಾಜ. ಅದನ್ನ ಹಿಡ್ಕೊಂಡು ಮತ್ತೆ ಕೆಳಗಿಟ್ಟಿದ್ದಂತೆ. ಎಷ್ಟು ಕಂಪೇರ್ ಮಾಡಿ ನೋಡಂತೆ. ಅರ್ಜುನನಿಗೆ ಶಲ್ಯರಾಜ ಭಾರಿ ಕಷ್ಟ ಆಗ್ತಾ ಇದೆ ಅಂತ ಶಲ್ಯರಾಜ ಭೀಮನ ಮುಂದೆ ಏನೂ ಲೆಕ್ಕಕ್ಕೆ ಬರಲಿಲ್ಲ ಅಂತ ಕೇಳಿದ್ರೆ, ಭೀಮಸೇನ ಸಮೂಹ ನಾಸ್ತಿ, ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಯುವರತ್ವೇಪಿ ಬಲೇಪಿ ಚ. ಅತ್ಯದ್ಭುತವಾದಂತಹ ಸಂದೇಶ ಅದು. ಆ ಕ್ಷಣಕ್ಕೆ ಅರ್ಜುನ ಮತ್ತೆ ಎದ್ದ, ಕೃಷ್ಣನ ರಕ್ಷಣೆಯಲ್ಲಿ ಎದ್ದ, ಬಹಳ ಯೋಚನೆ ಮಾಡಿದ, ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದವನೇನೆ. ಅಷ್ಟೊತ್ತಿಗೆ ಶಲ್ಯರ ಇನ್ನೊಂದು ಧನಸ್ ತಗೊಂಡ್ಬಿಟ್ಟಿದ್ದ, ಗದೆ ನೆಸ್ತ ಇನ್ನೊಂದು ಧನಸ್ ತಯಾರಾಗಿದ್ದ, ಮತ್ತೆ ಹೊಡೆಯಲು ಶುರು ಮಾಡಿದ. ಬಿಡಲಿಲ್ಲ ಅಂತ ಶಲ್ಯರಾಜ ಮತ್ತೊಂದು ಬಾಣವನ್ನು ತಗೊಂಡು ಹೊಡಿತಾನೆ, ಮತ್ತೆ ಎದೆ ಹೊಡಿತಂತೆ, ಮತ್ತೊಮ್ಮೆ ಮೂರ್ಛಿತನಾಗ್ತಾನೆ. ಹ್ಯಾಟ್ರಿಕ್ ಇದು, ಒಳ್ಳೆ ಹ್ಯಾಟ್ರಿಕ್ ಹೊಡಿತಾನೆ ಶಲ್ಯರಾಜ. ಯಾವ್ಯಾವಾಗ ಹೊಡಿಲಕ್ಕೆ ಬರೋದಿಲ್ಲ ಇವರಿಗೆ, ಮೂರ್ಛದ ಕಂಟಿನ್ಯೂಸ್ ಮೂರ್ಛ ಬಿಡಿಸ್ತಾನೆ, ಸ್ವಲ್ಪ ಕೂಡ ಅವಕಾಶ ಕೊಡಬಾರದು. ಎಂಥ ಪರಾಕ್ರಮೆ ಶಲ್ಯರಾಜ. ಇಂಥವರೆಲ್ಲ ಪಾಂಡವರ ವಿರುದ್ಧ ಇದ್ದಾರೆ ಅನ್ನೋ ಕಾರಣಕ್ಕೆಲ್ಲ ಮಣ್ಣುಮುಖಿ ಹೋಗ್ತಾರೆ ಅಂತ ಗೊತ್ತಾದಾಗ, ದೇವರ ದಯ ಒಂದಿಲ್ಲದೆ ಹೋದ್ರೆ ಯಾವುದೂ ಕೌಂಟ್ ಆಗೋದಿಲ್ಲ. ದೇವರ ದಯ ಒಂದಿತ್ತು ಅಂದ್ರೆ ಮೈನಸ್ ಪಾಯಿಂಟ್ ಅಲ್ಲಿ ಪ್ಲಸ್ ಪಾಯಿಂಟ್ ಆಗಿಬಿಡ್ತಾರೆ. ದೇವರ ಅನುಗ್ರಹ ಇದ್ರೆ ಪ್ರತಿಯೊಂದು ಪ್ಲಸ್ ಪಾಯಿಂಟ್, ಅದೊಂದಿಲ್ಲದೆ ಹೋದ್ರೆ ಪ್ರತಿಯೊಂದು ಮೈನಸ್ ಪಾಯಿಂಟ್. ಗಡೆ ಹರಿನೀ ಒಲಿಯಲು ಆರು ಮುನಿದೇನು ಮಾಡುವರು, ಹರಿನೀ ಮುನಿಯಲು ಆರು ಒಲಿದೇನು ಮಾಡುವರು. ಎಷ್ಟು ಶಾಶ್ವತವಾದ ಸತ್ಯ ಅದು. ಅದನ್ನು ಇದಕ್ಕೆ ದುಷ್ಟಾಂತ ಈ ಕಾಲದಲ್ಲಿ ನೋಡ್ತಾ ಇದ್ದೇವೆ. ಅರ್ಜುನ ಸಾಕಾಗಿ ಹೋಯ್ತಂತೆ ಶಲ್ಯರಾಜ ಎದುರಿಸಬೇಕಾದ್ರೆ. ಅಷ್ಟೊತ್ತಿಗೆ ಭೀಮಸೇನ ಬರ್ತಾನೆ, ಸಾ ಅರ್ಜುನ ಕೇಳಿ ಭಾರಿ ಕಷ್ಟ ಆಗ್ತಿದೆ ಅಂತೇಳಿ ರಥಗೀತ ಹೊಡಿತಾನೆ, ಶಲ್ಯರಾಜ ಆ ಕಡೆ ಹೋಗ್ತಾನೆ. ಆದ್ರೆ ಆತನ್ನ ಕತೆ ಮುಗಿಸ್ಬೇಕು ಅಂತ ಬಂದಿದ್ದು ಭೀಮಸೇನ ಅನ್ನೋದನ್ನು ಮರಿಬಾರದು. ಇನ್ನು ಭೀಮಸೇನರ ಯುದ್ಧ ಹೇಗೆ ನಡೆಯುತ್ತೆ, ಆ ಯುದ್ಧದಲ್ಲಿ ಶಲ್ಯರಾಜರ ಗತಿ ಎಲ್ಲಿಗೆ ಬಂತು, ಹೇಗೆ ಧರ್ಮರಾಜ ಶಲ್ಯರಾಜರನ್ನು ಸಂಹಾರ ಮಾಡ್ತಾನೆ ಅಂತ ಹೇಳಿ, ಶಲ್ಯರಾಜರ ವಧೆ, ಶಕುನಿ ಮೊದಲಾದವರ ಸಂಹಾರ, ದುರ್ಯೋಧನರ ಸಂಹಾರ ಎಲ್ಲ ನಡೆಯೋದು ಈ ಪರ್ವದೊಳಗೆ. ಅಂದ್ರೆ ಈ ಸರಿ ದುರ್ಯೋಧನ ಸಾಯ್ತಾನೆ. ಭಾರಿ ಇಂಟ್ರೆಸ್ಟಿಂಗ್ ಅಂದ್ರೆ, ಯಾರ ಬಗ್ಗೆ ಇಷ್ಟು ದಿವಸ ನಾವು ಕೇಳ್ಕೊತಾ ಬಂದಿದ್ವಿ ಮೊದಲೇ, ಇದರಿಂದ ಹಿಡಿದು ಅವನ ಅಂತ್ಯಕಾಲ ಇದು. ಒಂದು ಅಂತ್ಯಕಾಲದೊಳಗೆ ತನ್ನ ಪರಮಾವಧಿ ಸಾಮರ್ಥ್ಯವನ್ನು ತೋರಿಸ್ತಾನೆ. ದುರ್ಯೋಧನ ಹೇಗೆ ಸತ್ತ, ಏನೇನು ನಡೀತು, ಅದರ ಫಲಿತಾಂಶ ಏನು, ಪಾಂಡವರು ಹೇಗೆ ಪಟ್ಟಾಭಿಷಿಕ್ತರಾಗ್ತಾರೆ, ಅಲ್ಲಿವರೆಗೂ ಹೋಗುತ್ತೆ. ಒಂದು ವಾರದ ಉಪನ್ಯಾಸದಲ್ಲಿ ಪಾಂಡವರ ಪಟ್ಟಾಭಿಷೇಕದವರೆಗೂ ಈ ಕಾರ್ಯಕ್ರಮ ನಡೆಯುತ್ತಾದ್ದರಿಂದ ಇವತ್ತು ಹೊತ್ತಾಗಿದೆ. ನಾಳೆ ದಿವಸ ಸರಿಯಾಗಿ ಏಳಕ್ಕೆ ಪ್ರಾರಂಭ ಮಾಡಿ ಎಂಟು ಕಾಲವರೆಗೆ ಇವೆಲ್ಲ ಪ್ರಸಂಗಗಳನ್ನು ನೋಡೋಣ ಅಂತ ಹೇಳ್ತಾ, ಇವತ್ತು ಮೊದಲೇ ಹೇಳಿದಂತೆ ಶ್ರೀಯುತ ಗುರುರಾಜರಾಯರು ಬಹಳ ಅಪೂರ್ವವಾದ ಕಾರ್ಯ ಮಾಡಿದ್ದಾರೆ. ಕಾರಣ ಇಷ್ಟೇ, ಇವತ್ತು ಪ್ರೋತ್ಸಾಹ ಸಿಕ್ಕದೆ ಹೋದರೆ ಯಾವ ಫೀಲ್ಡಲ್ಲೂ ಮನುಷ್ಯ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಸಾಧು ಗುರುತಿಸತಕ್ಕಂಥ ಜನಗಳ ಸಂಖ್ಯೆ ಭಾರಿ ಕಡಿಮೆ. ಇವತ್ತಿನ ದಿವಸ ವಿದ್ಯೆ ಮಾರಾಟವಾಗಿರೋದೇ ಜಗತ್ತೇ ಕಾಣ್ತಾ ಇದೆ. ಎಲ್ಲ ವಿದ್ಯೆನೂ ಮಾರಾಟನೇ ಇವತ್ತು. ಇವತ್ತು ಮಾರಾಟ ಮಾಡದೇ ಇರೋ ವಸ್ತುವೇ ಜಗತ್ತಲ್ಲಿ ಯಾವುದೂ ಇಲ್ಲ. ಗೋಗಳನ್ನು ಮಾರಾಟ ಮಾಡಬಾರದಂತ ಶಾಸ್ತ್ರ, ಅದನ್ನು ಹೇಗೆ ಮಾರ್ತಾ ಇರೋದ್ರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾರ್ತಾರೆ ವಿದ್ಯೆಯಿಂದ, ಗೋ ಶಬ್ದಕ್ಕೆ ವಿದ್ಯೆ ಅಂತಾನು ಅರ್ಥ. ಅಂತ ಹೊತ್ತಿನೊಳಗೆ ಸ್ವತಃ ತಾವು ಜನಗಳಿಗೆ ವಿಶೇಷ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ಅಪೂರ್ವ ರೀತಿಯಲ್ಲಿ ಮಾಡಿಸೋದ್ರ ಜೊತೆಗೆ ಒಂದು ನಮ್ಮ ಇಡೀ ಮಾಧ್ವ ಜನಾಂಗ, ಬ್ರಾಹ್ಮಣ ಜನಾಂಗದೊಳಗೆ ಸಾಧನೆ ಮಾಡತಕ್ಕಂಥ ಗುರುತಿಸಬೇಕು ಅಂತ ಏನು ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಅದು ವಿಶೇಷ ಅಭಿನಂದನೆ ಮಾಡ್ತಾರೆ. ಒಂದು ಕಡೆಗೆ ಮಹಾಭಾರತಾದಿಗಳ ಪ್ರವೇಶರೇ ಮಾಡಿಸ್ತಾರೆ, ಇನ್ನೊಂದು ಕಡೆಗೆ ವಿದ್ಯಾರ್ಥಿಗಳು ಪ್ರೋತ್ಸಾಹ ಇಂಥ ಕೆಲಸಗಳನ್ನು ಮಾಡುತ್ತಾರೆ. ಆ ಕೆಲಸಗಳಿಂದ ವಿಶೇಷ ಧರ್ಮ ಜಾಗೃತಿ ಆಗುತ್ತೆ ಅಂತ ಹೇಳೋರು ಅಭಿನಂದನೆ ಮಾಡ್ತಾ ನಾಳೆ ಸರಿಯಾಗಿ 7 ಗಂಟೆಗೆ ಪ್ರಾರಂಭವಾಗುತ್ತೆ ಪ್ರವಚನ ಅಂತ ತಿಳಿಸಿ ಇವತ್ತಿನ ಉಪನ್ಯಾಸವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಶ್ರೀಯತಾಂ ಕಮಲಾಮನ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ವಾಣಿತೇ ಕರವಾಣ್ಯಂಬ ಚರಣೌ ಶುಚಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನ ಮಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಶಲ್ಯ ಪರ್ವ ಪ್ರಾರಂಭವಾಗಿದೆ, ಶಲ್ಯನ ಸೇನಾಧಿಪತ್ಯದಲ್ಲಿ ದುರ್ಯೋಧನಾದಿಗಳು ಪಾಂಡವರ ವಿರುದ್ಧವಾಗಿ ಹೋರಾಟ ಪ್ರಾರಂಭ ಮಾಡಿದಾಗ, ಈ ಕಡೆಗೆ ಕೃಷ್ಣ ನೇತೃತ್ವದಲ್ಲಿ ಪಾಂಡವರೆಲ್ಲ ಅಗ್ರೇ ಭೀಮ ಪಾಂಡವಾನಾ ಮಧ್ಯೆ ರಾಜ ಯುಧಿಷ್ಠಿರ ಪೃಷ್ಠೇ ಗಾಂಡೀವ ಧನ್ವಾಸೀತ್ ವಾಸುದೇವಾಭಿರಕ್ಷಿತ. ಹಿಂದುಗಡೆಗೆ ಭೀಮಸೇನ, ಮಧ್ಯದಲ್ಲಿ ಧರ್ಮರಾಜ, ಹಿಂಭಾಗದಲ್ಲಿ ಕೃಷ್ಣರಕ್ಷಿತರಾದ ಅರ್ಜುನ, ಎಡಬಲಗಳಲ್ಲಿ ನಕುಲ ಸಹದೇವರು. ಹೀಗೆ ಅತ್ಯಂತ ಶಾಸ್ತ್ರೀಯವಾದ ರೀತಿಯಲ್ಲಿ ಕೌರವರನ್ನು ಎದುರಿಸಿ ಪಾಂಡವರು ಹೊರಟಿದ್ದಾರೆ. ಪಾಂಡವರ ಜಯಕ್ಕೆ ಅವರ ಜೀವನದ ಕ್ರಮ ಎಷ್ಟು ಅತ್ಯುನ್ನತವಾಗಿತ್ತು ಅಂತ ಹೇಳೋದಕ್ಕೆ ನಿದರ್ಶನ ಅದು. ಅದಕ್ಕೇನೆ ದುರ್ಯೋಧನ ಮೊದಲೇ ಹೇಳಿರ್ತಾರೆ, ಪರ್ಯಾಪ್ತಂಚಿತ ಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಪಾಂಡವರ ಸೈನ್ಯ ಭೀಮಸೇನಿಂದ ಅಭಿರಕ್ಷಿತವಾದದ್ದು, ಇದು ಪರ್ಯಾಪ್ತ, ಅತ್ಯಂತ ಸಮರ್ಥ ಅಂತೇನು ಹೇಳಿದ್ದ ಅದು ಕೊನೆಯ ಭಾಗದಲ್ಲಿ ಮತ್ತೊಮ್ಮೆ ಕಾಣ್ತಾ ಇದೆ. ಯುದ್ಧ ನಡೆದಿದೆ, ಭೀಮನಿಂದ ಅಶ್ವತ್ಥಾವರ ಪರಾಜಯವಾಯಿತು, ಮುಂದೆ ದುರ್ಯೋಧನಾದಿಗಳು ಸೋಲ್ತಾನೇ ಇದ್ದಾರೆ. ಆ ಒಂದು ಹಂತದಲ್ಲಿ ಅರ್ಜುನ ಶಲ್ಯರಾಜರ ಯುದ್ಧ ನಡೆದು ಶಲ್ಯರಾಜ ತನ್ನ ಪರಾಕ್ರಮವನ್ನು ತೋರಿಸ್ತಾ ಅರ್ಜುನನನ್ನು 3 ಸಲ ಮೂರ್ಛೆಗೊಳಿಸ್ತಾ ಇದ್ದಾನೆ. ಒಂದು ಸಲ ಬಾಣದಿಂದ ಹೊಡೆದು, ಮತ್ತೊಂದು ಸಲ ಗದೆಯಿಂದ ಹೊಡೆದು, ಕೊನೆ ಬಾರಿ ಮತ್ತೊಮ್ಮೆ ಬಾಣದಿಂದ ಹೊಡೆದು ಯಮದಂಡ ನಿಭಂಬ್ರಣೇ ಅಂತ ಹೇಳ್ತಾನೆ. ಯಮದಂಡದಂತಹ ಬಾಣವನ್ನು ಪ್ರಯೋಗ ಮಾಡಿದಾಗ ಅರ್ಜುನನಿಗೆ ಮೂರ್ಛೆ ಬರುವಷ್ಟು ಪೆಟ್ಟಾಗಿ ಧ್ವಜ ಎಷ್ಟಿನ್ ಸಮಾಶ್ರಿತ, ಧ್ವಜದ ಕೊಲಿ ಹಾಗೆ ಬರ್ಕೊಂಡಂತ ಅರ್ಜುನ. ಕೊನೆಗೆ ಕೃಷ್ಣನಿಂದ ಮತ್ತೊಮ್ಮೆ ಧೈರ್ಯವನ್ನು ಹೊಂದಿ ಅರ್ಜುನ ಹೇಳ್ತಾನೆ, ಬಹಳ ಸಿಟ್ಟು ಬರುತ್ತೆ ಅರ್ಜುನನಿಗೆ, ಅಂತ ಪೆಟ್ಟನ್ನು ಅವರಿಗೂ ಯಾರೂ ಹಾಕಿರಲಿಲ್ಲ. ಭಾರಿ ಕೋಪದಿಂದ ಅರ್ಜುನ ತನ್ನ ಪೂರ್ಣ ಸಾಮರ್ಥ್ಯವನ್ನು ಮತ್ತೆ ವಿನಿಯೋಗ ಮಾಡ್ತಾ ಶಲ್ಯರಾಜರ ರಥ, ಕುದುರೆ, ಸಾರಥಿ, ಧ್ವಜ, ಕವಚ ಎಲ್ಲವನ್ನೂ ಹೊರದಾಗಿಬಿಟ್ಟನಂತೆ. ಶಲ್ಯರಾಜ ವಾಪಸ್ ಹೋಗಿ ಮತ್ತೊಂದು ರಥವನ್ನು ಹತ್ತಿ ಬರ್ತಾನೆ. ಆಗ ಧರ್ಮರಾಜನಿಗೂ ಶಲ್ಯನಿಗೂ ಯುದ್ಧ ನಡೆದು ಧರ್ಮರಾಜನ ರಥವನ್ನು ಶಲ್ಯರಾಜ ಪುಡಿ ಪುಡಿ ಮಾಡಿ ಹಾಕಿಬಿಡ್ತಾನೆ. ನೋಡಿ ಎಷ್ಟು ಅಂತರ ಉಂಟು. ಅರ್ಜುನ ಜಿತಯುದ್ಧ ಮಾಡಿದ ಹಾಗೆ ನಡ್ಕೊಳ್ತಾನೆ, ಧರ್ಮರಾಜ ಹಾಗೆ ನಡ್ಕೊಳ್ತಾನೆ. ಧರ್ಮರಾಜ ರಥ ಎಲ್ಲ ಹೋಯ್ತು, ಮತ್ತೆ ನಕುಲ ಸಹದೇವ ರಥವನ್ನು ಪುಡಿ ಮಾಡಿಬಿಡ್ತಾನೆ. ಯಾವಾಗಲೂ ನಕುಲ ಸಹದೇವರು ಧರ್ಮರಾಜನ ಹಿಂದೇನೆ ರಕ್ಷಕರಂತೆ ಓಡಾಡ್ತಾ ಇರ್ತಾರೆ, ಅಂಗರಕ್ಷಕರ ಕೆಲಸವನ್ನ ಮುಖ್ಯವಾಗಿ ಮಾಡ್ತಾ ಇರ್ತಾರೆ. ಅವರ ರಥವೊಂದು ಬುರದ ಹಾಕಿದಾಗ ಧರ್ಮರಾಜ ಹೋಗಿ ಮತ್ತೊಂದು ರಥವನ್ನು ಏರಿ ಬರ್ತಾರೆ. ಇದನ್ನೆಲ್ಲ ಭೀಮಸೇನ ನೋಡ್ತಾ ಇನ್ನ ಈ ಶಲ್ಯರನ್ನು ಮುಗಿಸಿಬಿಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು ತಾನು ಶಲ್ಯನ ಯುದ್ಧವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅರ್ಜುನಿಗಾಗಿರಲಿಲ್ಲ, ಬೇರೆ ಯಾರಿಗೂ ಆಗ್ತಾ ಇಲ್ಲ, ಶಲ್ಯರಾಜನ ಪರಾಕ್ರಮ ಜೋರಾಗ್ತಾ ಇದೆ. ಆ ಹೊತ್ತಿಗೆ ಭೀಮಸೇನ ಬಂದು ಶಲ್ಯನ ಮೇಲೆ ಯುದ್ಧವನ್ನು ಪ್ರಾರಂಭಿಸಿದಾಗ ಭಯಾನಕವಾದ ಯುದ್ಧ ನಡೀತಾ ಇದೆ. ಭೀಮಸೇನ ಅವರ ರಥವನ್ನ ಕುದುರೆ ಸಾರಥಿ ಎಲ್ಲವನ್ನೂ ಪುಡಿ ಮಾಡಿ ಹಾಕಿದರಂತೆ. ಮತ್ತೊಮ್ಮೆ ಹೋಗಿ ಶಲ್ಯ ರಾಜ ಇನ್ನೊಂದು ರಥ ಎಲ್ಲ ಏರ್ಕೊಂಡು ಬರ್ತಾನೆ. ಭೀಮಸೇನ ಮತ್ತೊಮ್ಮೆ ಹೊಡೆದಾಕ್ತಾನೆ. ಆ ಸಮಯದಲ್ಲಿ ಶಲ್ಯರಾಜ ಮತ್ತೆ ಹೋಗ್ತಾನೆ, ಪುನಃ ರಥವನ್ನು ಏರಿ ಬರ್ತಾನೆ, ಮತ್ತೊಮ್ಮೆ ಭೀಮಸೇನ ಪುಡಿ ಮಾಡಿಬಿಡ್ತಾನೆ. ನಿನ್ನೆ ನೋಡಿದ್ವಿ ಅರ್ಜುನನ ಮೇಲೆ ಮೂರು ಸಲ ಮೂರ್ಛಗೊಳಿಸಿ ಹ್ಯಾಟ್ರಿಕ್ ಮಾಡಿದ ಶಲ್ಯ ಈಗ ತಿರುವರ್ಷ ಆಯ್ತಲ್ಲ ಕೂಡ ಭೀಮನಿಂದ ಮೂರು ಸಲ ಕಂಟಿನ್ಯೂಸ್ ಸೋಲ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಅರ್ಜುನನಿಗೆ ಆಗದೇ ಇದ್ದ ಕೆಲಸವನ್ನು ಭೀಮಸೇನ ಲೀಲಾಜಾಲ ಮಾಡ್ತಾನೆ ಅಂತ ಅರ್ಥ ಮಾಡಿಕೊಂಡಾಗ ಭೀಮಸೇನ ಅರ್ಜುನ ಇಬ್ಬರನ್ನು ಇವತ್ತು ಅನೇಕರು ಸಮ ಅಂತ ಕೂಡ ತಿಳ್ಕೊಂಡಿಲ್ಲ. ಅರ್ಜುನ ಭಾರಿ ಮೇಲೆ ಭೀಮನಿಗಿಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಭೀಮನಿಗೆ ಹೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅರ್ಜುನನನ್ನ, ಅಷ್ಟು ಮೇಲೆ ಇದ್ದಾನೆ ಭೀಮಸೇನ ಅಂತ ಹೇಳೋದಕ್ಕೆ ನಿದರ್ಶನ ಅದು. ಆಗ ಶಲ್ಯರಾಜನಿಗೆ ಯಾವ ಸ್ಥಿತಿ ಬಂದಿದೆ ಅಂದರೆ ದುರ್ಯೋಧನಿಗೆ ಅವನಿಗೆ ಸಪ್ಲೈ ಮಾಡಕ್ಕೆ ರಥ ಕೂಡ ಉಳ್ಕೊಂಡಿಲ್ಲ ಆ ಸ್ಥಿತಿ ಬಂದಿದ್ದಾನೆ ಶತ್ರು ದುರ್ಯೋಧನ. ಏನು ಕೂಡ ಸ್ಥಿತಿಯಲ್ಲಿಲ್ಲ, ಎಲ್ಲ ಎಕ್ಸಾಸ್ಟ್ ಆಗೋಗ್ಬಿಟ್ಟಿದೆ. ಶಲ್ಯರಾಜ ಹಾಗೆ ಯುದ್ಧಕ್ಕೆ ಮುಂದೆ ಬಂದಂತೆ ಭೀಮಸೇನವನ್ನ ರಥ ಕವಚವನ್ನು ಮುರಿಸಾಕ್ತಾನೆ, ಕಿರೀಟವನ್ನು ಹೊಡೆದಾಕ್ತಾರೆ. ಏನಿಲ್ಲ ಶಲ್ಯರಾಜನಿಗೆ, ಕೈಯಲ್ಲಿ ಆಯುಧ ಇಲ್ಲ, ಬಿಲ್ಲು ಬಾಣ ಯಾವುದೂ ಇಲ್ಲ. ಆ ರೀತಿ ಹೊಡೆದನಂತೆ ಭೀಮಸೇನ. ತಂ ಭೀಮಭಿನ್ನ ವರ್ಮಾಣಂ ಅಂತ ಹೇಳುತ್ತಾನೆ. ಭೀಮನಿಂದ ಎಲ್ಲ ರೀತಿಯಾದ ಪೆಟ್ಟನ್ನು ತಿಂದು ಶಲ್ಯರಾಜನ ಮೈಯೆಲ್ಲಾ ಬಾಣಗಳು, ಮೈಯೆಲ್ಲಾ ಪೆಟ್ಟುಗಳು. ಹೇಗಾಗಿದ್ದ ಶಲ್ಯ ಅಂದ್ರೆ ಶ್ವಾಸ ಮಾತ್ರಾವಶಿಷ್ಟಂ ತಂ ಅಂತ ಹೇಳುತ್ತಾರೆ, ಬರೀ ಉಸಿರೊಂದು ಆಡ್ತಿತ್ತಂತ ಆ ಸ್ಥಿತಿ ಬಂದು ಬಿಡ್ತಾರೆ. ಭೀಮಸೇನ ಅಂಥ ಪೆಟ್ಟನ್ನು ಶಲ್ಯರಾಜನ ಹಾಕಿದ ಮೇಲೆ ಶಲ್ಯರಾಜ ಭೀಮನನ್ನು ಬಿಟ್ಟು ಧರ್ಮರಾಜನ ಮೇಲೆ ಯುದ್ಧಕ್ಕೆ ಹೊರಟನಂತೆ. ಭೀಮನನ್ನ ಕಡೆಯಿಂದ ಹೋಗದೆ ಧರ್ಮರಾಜನ ಯುದ್ಧಕ್ಕೆ ಹೋಗ್ತಾನೆ. ಭೀಮಸೇನ ಹೊಡೆಯೋದಿಲ್ಲ ಆಗ, ಯಾಕೆ ಎರಡು ಕಾರಣ, ತನ್ನ ಮೇಲೆ ಯುದ್ಧಕ್ಕೆ ಬರದೇ ಇದ್ದವನು ಹೊಡೆಯೋದು ಧರ್ಮ ಅಲ್ಲ. ಇನ್ನೊಂದು ಕಾರಣ, ಭೀಮಸೇನೆ ಗೊತ್ತಿದೆ, ಕೃಷ್ಣ ಹೇಳಿದ್ದಾನೆ ಧರ್ಮರಾಜನೇ ಕೊಲ್ಲಬೇಕು ಶಲ್ಯರಾಜನ ಅಂತ ಹೇಳಿದ್ರೆ ತಾನು ಕೊಲ್ಲೋದಿಲ್ಲ, ಆದರೆ ಧರ್ಮರಾಜನ ಕೊಲ್ಲಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಅದು ಬಹಳ ಮುಖ್ಯ, ಚಿಕ್ಕ ಮಕ್ಕಳಿಗೆಲ್ಲ ಹಣ್ಣುಗೆಲ್ಲ ಸುಳ್ಳು ತೊಳೆ ಮಾಡಿಕೊಟ್ರೆ ಹಾಗೋ ಹಾಕಿ, ತಿಲ್ಲಕ್ಕೆ ಅನುಕೂಲ ಮಾಡಿಕೊಟ್ಟಾಗ ಹಾಗೋ ಹಾಕಿ, ತಿಂದಿದ್ದವರಾದರೂ ಅನುಕೂಲ ಮಾಡಿಕೊಟ್ಟಿದ್ದೇವರು ಹಾಗೋ ಭೀಮಸೇನ ಆ ರೀತಿ ಮಾಡಿಕೊಡ್ತಾ ಇದ್ದಾನೆ. ಶಲ್ಯರಾಜ ಬಹಳ ಕೋಪದಿಂದ ಮುಷ್ಟಿ ಮುದ್ಯಮ್ಯ, ನೀನು ಆಯುಧ ಉಳ್ಕೊಂಡಿಲ್ಲ, ಜೋರ ಮುಷ್ಟಿಯನ್ನು ಜೋರು ಮಾಡಿಕೊಂಡು ಧರ್ಮರಾಜನ ಹೊಡಿಲಕ್ಕೆ ಅಂತ ಹೋದನಂತೆ. ಆಗ ಧರ್ಮರಾಜ ನೋಡ್ತಾನೆ ಕೃಷ್ಣನ ಅಪ್ಪಣೆಯಂತೆ ಮೈಲಿನಲ್ಲಿ ಬಾಣವನ್ನು ಶಕ್ತಾಯುಧವನ್ನು ತಗೊಂಡಂತೆ, ಶಕ್ತಾಯುಧ ಆಯುಧವನ್ನು ತಗೊಂಡು ಅದನ್ನು ಅಭಿಮಂತ್ರಣ ಮಾಡ್ತಾ ಇದ್ದಾನೆ. ತಾನು ಮಾಡಿದ ಸತ್ಯ ಧರ್ಮ ಎಲ್ಲಗಳ ಫಲವನ್ನ ಸೇರಿಸ್ತಾನೆ. ನಾನು ಮಾಡಿದ ಪುಣ್ಯವನ್ನೆಲ್ಲ ಸಮರ್ಪಣೆ ಮಾಡ್ತಾ ಇದ್ದೇನೆ, ಈ ಶಲ್ಯರಾಜನನ್ನು ಸಂಹಾರ ಮಾಡಲಿ ಇದು ಅಂತ ಹೇಳಿಬಿಟ್ಟು ಮಂತ್ರಿಸಿ ಅವರ ಎದೆಗೆ ಬಿಸಾಕಿದ್ರಂತೆ, ಜೋರಾಗಿ ಅಪ್ಪಳಿಸಿ ಹೊಡೆದನಂತೆ. ಅದು ಬಂದು ಶಲ್ಯರಾಜನ ಎದೆಯನ್ನು ಸೀಳ್ಕೊಂಡು ಆ ಕಡೆ ಹೊರಟೋಯ್ತಂತೆ. ಇನ್ನು ಶಲ್ಯರಾಜನ ಕಥೆ ಮುಗಿತು. ಶಲ್ಯರಾಜ ಗತಪ್ರಾಣರಾಗಿ ದಪ್ಪಂದು ಕೆಳಗೆ ಬಿಡ್ತಾ ಇದ್ದಾನೆ. ಅಂತ ಬಲಿಷ್ಠನಾದ ಶಲ್ಯರಾಜ ಅವನ ಸ್ವರೂಪ ಮರ್ತಿರಬಾರದು. ಹಿಂದೆ ಸಹ್ಲಾದ ಅಂತವನ ಹೆಸರು, ಪ್ರಹ್ಲಾದನ ತಮ್ಮನಾಗಿದ್ದವನು, ಪ್ರಹ್ಲಾದನ ತಮ್ಮನಾಗಿದ್ದಂತಹ ದೇವತಾಂಶ ಸಂಭೂತವನು. ಆದರೆ ಪ್ರಾರಬ್ಧವಶಾತ್ ಹೀಗೆ ಹುಟ್ಟಿದ್ದ, ಕೌರವ ಪಕ್ಷವನ್ನು ಸೇರಿದ್ದ, ಆದರೆ ಅವನಿಗೆ ಪಾಪ ಏನೂ ಬರಲಿಲ್ಲ, ಸದ್ಗತಿಗೆ ಹೋದ ಅಂತ ಆಚಾರ್ಯ ಹೇಳಿಬಿಡುತ್ತಾರೆ. ಧರ್ಮದ ಯಮಧರ್ಮದಿಂದ ಧರ್ಮರಾಜನಿಂದ ಹತನಾದ, ಆದರೆ ಯಮಲೋಕಕ್ಕೆ ಹೋಗಲಿಲ್ಲ. ಅದು ಭಾರಿ ವಿಶೇಷ, ಅದು ಕೊಂದಿದ್ದು ಯಮ, ಆಗಿದ್ದು ಹೋಗಿದ್ದು ಮಾತ್ರ ಯಮಲೋಕಕ್ಕಲ್ಲ ಅಂತ ಹೇಳುತ್ತಾರೆ. ಯಾತಕ್ಕೆ ಅಂದರೆ ಸತ್ಯಧರ್ಮರಥ ಶಲ್ಯ ಇಂದ್ರಸ್ಯ ಅತಿಥಿತಾಮಗಾತ್, ಇಂದ್ರನ ಅತಿಥಿಯಾಗಿ ಸ್ವರ್ಗಲೋಕಕ್ಕೆ ಹೋದನೆ ಹೊರತು ಆತ ಯಮಲೋಕಕ್ಕೆ ಹೋಗಲಿಲ್ಲ. ಯಾತಕ್ಕೆ ಸತ್ಯಧರ್ಮರಥ, ಅದು ಇಂಪಾರ್ಟೆಂಟ್, ಅದು ಸತ್ಯರಥ ಧರ್ಮರಥನಾಗಿದ್ದರಿಂದ ಯಮನೇ ಸಾಕ್ಷಾತ್ ಕೊಂದರೂ ಕೂಡ ಯಮಲೋಕಕ್ಕೆ ಹೋಗದೇನೆ ಆತ ಇಂದ್ರಲೋಕವನ್ನೇ ಸೇರಿದ. ನಮಗೊಂದು ರಹಸ್ಯವನ್ನು ಹೇಳದಂತೆ ಆಯಿತು. ಇವತ್ತು ನಾವು ಹೇಗೆ ಸಾಯ್ತೇವೆ ಎಂಬುದು ಎಷ್ಟು ಮುಖ್ಯನೋ, ಏನು ಮಾಡಿ ಸಾಯ್ತಾನೆ ಎಂಬುದು ಬಹಳ ಮುಖ್ಯ. ಸತ್ಯಧರ್ಮರಥರಾಗಿ ಯಾರು ಬದುಕ್ತಾರೋ ಅವರಿಗೆಂದು ದುರಂತ ಆಗೋದಿಲ್ಲ, ದುರ್ಗತಿ ಆಗೋದಿಲ್ಲ ಅಂತ ಹೇಳಕ್ಕೆ ಶಲ್ಯರಾಜ ಬಾರಿ ದೊಡ್ಡ ನಿದರ್ಶನ. ಸತ್ಯಧರ್ಮರಥ ಶಲ್ಯ ಇಂದ್ರಸ್ಯ ಅತಿಥಿತಾ ಮಗಾತ್, ಸತ್ಯಧರ್ಮರಥನಾದ ಶಲ್ಯ ಅಂತ ಹೇಳ್ತಾರೆ. ನಮಗಾಗ ಈ ಶ್ಲೋಕ ಅರ್ಥ ಆಗತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ರವತಾಂ ಕಾಮಧೇನವೇ. ಅಲ್ಲಿಯ ಪದ ಸತ್ಯಧರ್ಮರಥ ಅಂತ ಆಚಾರ್ಯ ಉಪಯೋಗಿಸಿದ ಪದ. ಯಾರು ಸತ್ಯಧರ್ಮದ ನಿರತರಾಗ್ತಾರೆ, ಸತ್ಯಂವದ ಧರ್ಮಂಚರ ಅಂತ ಯಾರು ಬರುತ್ತಾರೋ ಅವರಿಗೆ ದುರ್ಗತಿ ಆಗೋದಿಲ್ಲ ಅಂತ ಹೇಳೋದಕ್ಕೆ ಅತ್ಯುತ್ತಮವಾದಂತಹ ಒಂದು ದೃಷ್ಟಾಂತ ಇತ್ತು. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಯಾರಿಗೂ ಸಾವಂತೂ ತಪ್ಪಿದ್ದಲ್ಲ, ಆದರೆ ಮುಂದೆ ಗತಿ ಯಾವುದು ಎಂಬುದು ಬಹಳ ಯೋಚನೆ. ಯಾವ ಗತಿಗೆ ಹೋಗ್ತಾನೆ ಅಂತ ಕೇಳಿದರೆ ಅವನು ಏನು ಸಂಪಾದನೆ ಮಾಡಿದ್ದಾನೆ ಅಂತ ನೋಡೋದಿಲ್ಲ. ಸತ್ಯಧರ್ಮಗಳಿಂದ ತುಂಬಿದ ಜೀವನ ಅವನನ್ನು ಸುಭದ್ರವಾದಂತಹ ಸ್ವರ್ಗಾದಿ ಲೋಕಗಳಿಗೆ ಒಯ್ಯುತ್ತೆ, ಬೇರೆ ಯಾವ ಸಾಧನೆಯನ್ನು ಒಯ್ಯೋದಿಲ್ಲ. ಶಲ್ಯರಾಜ ಅಂತ ಮಹಾತ್ಮನಾದ್ದರಿಂದ ಅವನು ಸದ್ಗತಿಗೆ ಹೋದ. ಯಾತಕ್ಕಷ್ಟು ಒತ್ತು ಕೊಟ್ಟು ಹೇಳುತ್ತಾರೆ, ದುರ್ಯೋಧನ ಕಡೆ ಸೇರಿದ್ದರಿಂದ ಅವನು ದುರ್ಗತಿಗೆ ಹೋಗಬೇಕಾಗಿತ್ತು. ಪಾಂಡವರ ವಿರುದ್ಧ ಹೋರಾಡಿದ್ರಿಂದ ದುರ್ಗತಿಗೆ ಹೋಗಬೇಕಾಗಿತ್ತು, ಆದರೆ ಹೋಗಲಿಲ್ಲ. ಯಾಕೆ? ಅವರು ದುರ್ಯೋಧನ ಪಕ್ಷದಲ್ಲಿದ್ದರೂ ಕೂಡ ಇಷ್ಟಪಟ್ಟು ಹೋಗಲಿಲ್ಲ. ದುರ್ಯೋಧನ ಮೋಸ ಮಾಡಿ ಕರ್ಕೊಂಡು ಹೋದರೆ ಹೊರತು ಅವನ ಮನಸ್ಸೆಲ್ಲ ಪಾಂಡವರ ಕಡೆಗಿತ್ತೆ ಹೊರತು ದುರ್ಯೋಧನ ಕಡೆ ಇರಲಿಲ್ಲ. ಆದ್ದರಿಂದ ಯಾವುದೋ ಒಂದು ಆಪತ್ಕಾಲಕ್ಕೆ ಒಳಗಾಗಿ ಮನುಷ್ಯ ಅಧರ್ಮವನ್ನು ಮಾಡಿದರೂ ಕೂಡ ಆ ಪಾಪ ತಪ್ಪೋದಿಲ್ಲ ಅಂತ ಹೇಳುತ್ತಾರೆ. ಸುಮ್ಮನೆ ಸಂಧ್ಯಾವನ್ನ ಬಿಟ್ಟ, ಮಹಾಪಾಪ. ಅದು ಆಪತ್ಕಾಲದಲ್ಲಿ ಬಿಟ್ಟ. ಆಪರೇಷನ್ ಹಾಸ್ಪಿಟಲ್ ಇದ್ದಾನೆ, ಏನು ಸಂಧ್ಯಾವನ್ನ ಮಾಡ್ತಾನೆ ಇವತ್ತು? ಸಂಧ್ಯಾಕಾಲಕ್ಕೆ ಆಪರೇಷನ್ ಏನು ಮಾಡ್ತಾನೆ? ಸಾಧ್ಯ ಇಲ್ಲ. ಆವತ್ತು ಆಪತ್ಕಾಲ, ಅದು ದೋಷಕ್ಕೆ ಕಾರಣವಾಗೋದಿಲ್ಲ. ಆ ರಾಮಕೃಷ್ಣ ದೇವ ಸ್ಮರಣೆ ಮಾಡಿಬಿಟ್ರೆ ಸಾಕು, ದೇವರ ಅನುಗ್ರಹ ಮಾಡ್ತಾನೆ. ಆ ಊರೊತ್ತಲ್ಲಿ ಅಡಿಕೆ ಮಾಡಿದ್ರೆ ಸಾಕು, ಸಂಧ್ಯಾನ ಬಂದು ಕೈ ಮುಗಿದು ಹೋಗ್ಬಿಟ್ಟು ಸಲ್ಯೂಟ್ ಹೋಗೋದು ದೇವರು ಸಾಧ್ಯ ಇಲ್ಲ. ಸಂಧ್ಯಾವಂದನೆ ಮಾಡಬೇಕಾಗ್ತದೆ. ಅಂದ್ರೆ ಆಪತ್ಕಾಲ ಎಂಬ ಪದ ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಅರ್ಥ ಆಗುತ್ತದೆ. ಶಲ್ಯರಾಜ ಅಂತ ಸ್ಥಿತಿಯಲ್ಲಿ ದುರ್ಯೋಧನ ಕಡೆಗಿದ್ದು ಪಾಂಡವರ ವಿರುದ್ಧನೇ ಹೋರಾಡಿ ಧರ್ಮರಾಜನ ವಿರುದ್ಧನೇ ನಿಂತುಕೊಂಡಿದ್ದಾನೆ. ಮತ್ತೆ ಧರ್ಮರಾಜನ ವಿರುದ್ಧ ಡೈರೆಕ್ಟ್ ಯುದ್ಧ ಮಾಡ್ತಾನೆ. ಇಷ್ಟಾದರೂ ಅವನಿಗೆ ದುರ್ಗತಿ ಆಗಲಿಲ್ಲ. ಯುದ್ಧ ಮಾಡೋ ಸಂತದಲ್ಲೂ ಕೂಡ ಅವನಿಗಿದ್ದು ತಾನು ಒಳ್ಳೆಯ ಸಾವನ್ನು ಹೊಂದಬೇಕು, ಸದ್ಗತಿ ಹೋಗಬೇಕು ಅಂತಾನೆ ಹೊರತು ಪಾಂಡವನ ಗೆಲ್ತೇನೆ ಕೊಲ್ತೇನೆ ಅಂತಕ್ಕಂಥ ಭ್ರಮೆ ಅವನಿಗೆ ಇರಲೇ ಇಲ್ಲ. ಆದ್ದರಿಂದ ದುರ್ಗತಿ ಆಗಲಿಲ್ಲ. ಆದ್ದರಿಂದ ನಾವು ಮನಸ್ಸಿನಲ್ಲೂ ಹಾಗೆ ಇರಬೇಕು. ಇದು ಪಾಂಡವರ ಕಡೆಯೇ ಇದ್ದು ಅಲ್ಲಿ ಯುದ್ಧ ಮಾಡಿದರೆ ಪುಣ್ಯದ ರೀತಿಯೇ ಬೇರೆ. ಆದರೆ ಅನಿವಾರ್ಯ ಕಾರಣದ ದುರ್ಯೋಧನ ಪಕ್ಷದಲ್ಲಿ ಇದ್ದರೂ ಕೂಡ ಅದನ್ನ ಸದ್ಗತಿಗೆ ಕಾರಣವಾಗಿ ಮಾಡಿಕೊಂಡಂತ ಪುಣ್ಯಾತ್ಮ ಶಲ್ಯರಾಜ, ಅವನು ಸದ್ಗತಿಗೆ ಹೊರಟ. ಮುಂದೆ ಯುದ್ಧದ ಕೊನೆಯ ಘಟ್ಟ ಬರ್ತಾ ಇದೆ. ಶಲ್ಯರಾಜನ ಸೇನಾಧಿಪತಿ ಅರ್ಧ ದಿವಸ ಅಷ್ಟೇನೆ, 18 ದಿವಸ ಬೆಳಗ್ಗೆ ಮಧ್ಯಾಹ್ನದ ಯುದ್ಧ ಮಾಡಿ ಶಲ್ಯರಾಜ ಹೋಗಿಬಿಡ್ತಾನೆ. ಇನ್ನೂ ಅರ್ಧ ಭಾಗ ಯುದ್ಧ ಉಳ್ಕೊಂಡಿದೆ. ಎಲ್ಲ ಆ ಸೇನಾಧಿಪತಿಗಳಲ್ಲಿ ಅರಾಜಕತೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆ ಹೊತ್ತಿನಲ್ಲಿ ದುರ್ಯೋಧನ ಶಕುನಿ ಎಲ್ಲ ಯುದ್ಧ ಮಾಡ್ತಿದ್ದಾರಂತೆ. ಭೀಮಸೇನ ದುರ್ಯೋಧನನ ತಮ್ಮಂದ್ರೆ ಉಳ್ಕೊಂಡಿರ್ತಾರೆ ಕೆಲವು ಜನ, ಅವ್ರನ್ನೆಲ್ಲ ಕೊಂದು ಹಾಕಿಬಿಡ್ತಾರೆ. ಪೂರ್ತಿ 99 ಆಯ್ತಲ್ಲ, ಈ 99 ಆಗಿತ್ತು. ಕುಮಾರದಾಸ ಬರೆದಿದ್ದ ದುಶ್ಯಾಸನ ಕೊಂದಾಳೆ 99 ಆಗಿತ್ತು ಅಂತ. ಅಲ್ಲ, ಈಗ 99 ಆಗಿದ್ದು. ದುಶ್ಯಾಸನ ಸತ್ತ ಮೇಲೆ ಎಷ್ಟೋ ಜನ ಭೀಮಸೇನ ಕೊಂದು ಹಾಕಿದ ಮೇಲೆ ಅಲ್ಲಿಗೆ ದುರ್ಯೋಧನ ಒಬ್ಬರೇ ಉಳ್ಕೊಂಡಿದ್ದೀಗ. ಈ ಕಡೆಗೆ ಸಹದೇವ ಪ್ರತಿಜ್ಞೆ ಮಾಡಿದ್ನಲ್ಲ, ಪ್ರತಿಜ್ಞೆಗೆ ತಕ್ಕಂತೆ ಅವರಿಬ್ಬರನ್ನು ಕೊಲ್ಲಬೇಕಾಗಿತ್ತು. ಒಬ್ಬ ಶಕುನಿಯನ್ನು ಕೊಲ್ಲಬೇಕಾಗಿತ್ತು ಮತ್ತು ಶಕುನಿಯ ಮಗ ಉರುಕರನ್ನು ಕೊಲ್ಲಬೇಕಾಗಿತ್ತು. ಅವರಿಬ್ಬರನ್ನು ಸಹದೇವ ಕೊಂದು ಹಾಕ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಮಾಡಬಹುದು, ಭೀಮಸೇನ ಪ್ರತಿಜ್ಞೆ ಯಾಕೆ ಮಾಡಿ, ನಾನೇ ಕೊಲ್ತೀನಿ ಅಂತ ಹೇಳಬಹುದಾಗಿತ್ತಲ್ಲ. ಈ ಶಕುನಿಯನ್ನ ಅವನ ಮಗನನ್ನ ನಾನೇ ಕೊಲ್ತೀನಿ ಅಂತ ಸುಮ್ಮನೆ ಹೇಳಬಹುದಾಗಿತ್ತು. ಅರ್ಜುನರ ಕೈಯಲ್ಲಿ ಮಾಡಿಸಬಹುದಾಗಿತ್ತಲ್ಲ ಅಂದ್ರೆ, ನಾನು ಹಿಂದೆ ಹೇಳಿದ್ದಾರೆ ಈಗಾಗಲೇ, ಮಹಾ ದೊಡ್ಡ ಮಹಾಪರಾಕ್ರಮಿಯಾದವನು ಜೂಜುಕೋರರು ಮೊದಲಾದವರನ್ನ ತಾನೇ ನೇರವಾಗಿ ಕೊಲ್ಲಬಾರದು ಅಂತ ನಿಯಮ ಉಂಟಂತೆ. ಆದ್ರಿಂದ ತಾನು ಕೊಲ್ತಂತೆ ಪ್ರತಿಜ್ಞೆ ಮಾಡಲಿಲ್ಲ, ಅರ್ಜುನರ ಕೈಯಲ್ಲೂ ಮಾಡಿಸಲಿಲ್ಲ. ಅಂದ್ರೆ ಯಾರನ್ನಾದರೂ ಸೋಲಿಸಿದಾಗ ಗೌರವರ ಜೊತೆಗೆ ಸೋಲಿಸಬೇಕೆ ಹೊರತು ಅವನು ಹೇಳಿಕೆಗೆ ಮೋಸಗಾರ ಮತ್ತು ಜೂಜಾತಿ ಕೇಳಿದವನು, ಯುದ್ಧದಲ್ಲಿ ಹೆಸರು ಮಾಡಿದವನೇ ಅಲ್ಲ ಅವನು. ಅಂಥವರು ಅಂಥವನ ಮೇಲೆ ಇನ್ನು ತಮ್ಮ ಪರಾಕ್ರಮ ತೋರಿಸೋದು ಒಳ್ಳೆಯದಲ್ಲ. ಅದೇ ರೀತಿ ಅದಕ್ಕೆ ರಾಮದೇವರು ಇಂದ್ರಜಿತ್ತನ್ನು ತಾವು ಕೊಲ್ಲೋದಿಲ್ಲ, ಲಕ್ಷ್ಮಣ ಕೈಯಲ್ಲಿ ಕೊಲ್ಲಿಸ್ತಾರೆ. ಯಾಕೆ? ರಾಜನ ಮಗನನ್ನ ತಾನು ಕೊಲ್ಲಬಾರದ ನಿಯಮ ಅಂತ. ಇಬ್ಬರು ರಾಜರು ಯುದ್ಧ ಮಾಡಬೇಕಾದ್ರೆ ಅವರನ್ನು ರಾಜನನ್ನು ಕೊಲ್ಲಬಹುದೇ ಹೊರತು ಮಗನನ್ನು ಕೊಂದರೆ ಬಹಳ ಕಡಿಮೆ ಶಕ್ತಿಯವನಾಗ್ತಾರೆ ತಂದೆಗಿಂತ. ಅದು ಗೌರವ ತೋರತಕ್ಕಂಥ ಕೆಲಸ ಅಲ್ಲ. ಇಂದ್ರಜಿತ್ತನ್ನು ಕೊಲ್ಲೋದಿಲ್ಲ. ಅಕ್ಷಕುಮಾರನನ್ನ ಹನುಮಂತ ದೇವರು ಕೊಲ್ತಾರೆ. ಇನ್ನು ಅರ್ಥ ಮಾಡಿಕೊಳ್ಳಿ, ರಾವಣ ಇಬ್ಬರು ಮಕ್ಕಳನ್ನು ಕೂಡ ರಾಮದೇವರು ಕೊಲ್ಲೋದಿಲ್ಲ, ಕೊಲ್ಲಿಸೋದು ಅವ್ರ ಕೈ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯುದ್ಧದಲ್ಲಿ ಕೊಲ್ಲೋದಕ್ಕೂ ನಿಯಮಗಳುಂಟು, ಯಾರ್ಯಾರನ್ನು ಯಾರ್ಯಾರನ್ನು ಕೊಲ್ಲ ಹಾಗಿಲ್ಲ. ಆ ರೀತಿ ಮಾಡಿದಾಗ ಪೂರ್ಣ ಧರ್ಮ ಬರತಕ್ಕಂಥ ಪ್ರಸಂಗ. ಆದ್ದರಿಂದ ಸಹದೇವನ ಕೈಯಲ್ಲಿ ಪ್ರತಿಜ್ಞೆ ಮಾಡಿಸಿತು, ಶಕುನಿಂಚ ಅಕ್ಷಕಿತವಂ ಸಹದೇವೋ ಹನಿಷ್ಯತಿ. ಜೂಜನ ಕುತಂತ್ರಿಯಾದಂಥ ಶಕುನಿಯನ್ನ ಸಹದೇವ ಕೊಲ್ಲಬೇಕು ಅಂತ ಭೀಮಸೇನ ದ್ರೌಪದಿಯ ಮಾತು, ಭೀಮಸೇನನ ಮಾತು. ಸಹದೇವ ಪ್ರತಿಜ್ಞೆ ಒಪ್ಪಿಕೊಂಡಿದ್ದ, ಅದರಂತೆ ನಡೆಸಿಬಿಟ್ಟನಂತೆ. ಅವನ ಮಗ ಉಲೂಕನನ್ನು ಕೂಡ ಸಹದೇವನೇ ಕೊಂದು ಹಾಕ್ತಾನೆ. ಈ ಕಡೆ ಸುಶರ್ಮ ಮೊದಲಾದವರ ನೇತೃತ್ವದಲ್ಲಿ ಸಂಶಕ್ತಕರು ಅಂತ ಏನಿದ್ರಲ್ಲ ಗುಂಪು, ನಮಗೆ ಜ್ಞಾಪಕ ಇರಬೇಕು. 11ನೇ ದಿವಸ ಯುದ್ಧ ಮುಗೀತಲ್ಲ, ಅದು ಆವತ್ತಿನ ಸಾಯಂಕಾಲ ದುರ್ಯೋಧನ ಬೈದಿರ್ತಾರೆ ದ್ರೋಣಾಚಾರ್ಯರೇ, ಹಿಡ್ಕೊಂಡು ಬರಲಿಲ್ಲ ನೀವು ಧರ್ಮರಾಜನನ್ನ ಅಂತ ಕೇಳಿದಾಗ, ಅರ್ಜುನನ ಬೇರೆ ಕಡೆ ಕರ್ಕೊಂಡು ಹೋದರೆ ನಾನಾ ಹಿಡಿತೇನೆ ಅಂತ ಮಾತು ಕೊಟ್ಟಿದ್ರು. ಅವತ್ತಿನಿಂದ ಅರ್ಜುನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಜಯದ್ರಥ ಪ್ರಸಂಗ ಬಂದಾಗ, ಕರ್ಣನ ಪ್ರಸಂಗ ಬಂದಾಗ ಮಾತ್ರ ಅರ್ಜುನ ಈ ಕಡೆಗೆ ಬಂದಿದ್ದ. ಪ್ರತಿನಿತ್ಯ ಹೆಚ್ಚಾಗಿ ಆ ಕಡೆ ಹೋಗೋ ಪ್ರಸಂಗ ಬರ್ತಿತ್ತು. ಅವನು ಕೊಲ್ತಾನೆ, ದೊಡ್ಡ ಸೈನ್ಯ ಅದು. ಅವತ್ತು ಸುಶರ್ಮ ಮುಖ್ಯ ನಾಯಕ ಅವರಿಗೆ, ಅರ್ಜುನ ಅವನ್ನು ಕೊಂದು ಹಾಕಿಬಿಟ್ಟು ಸಂಶಪ್ತಕರ ಪೂರ್ತಿ ಕಥೆ ಮುಗಿಸಿದನಂತೆ. ಆತನ ಯಶಸ್ಸು ಬಂದೋಯಿತು. ಸಹದೇವ ಶಕುನಿ ಉಲುಕರನ್ನ, ಅರ್ಜುನ ಸಂಶಕ ಮೊದಲಾದಂತಹ ಸಂಶಪ್ತಕರನ್ನ, ಸುಶರ್ಮ ಮೊದಲಾದ ಸಂಶಪ್ತಕರನ್ನ ಸಂಹಾರ ಮಾಡಿದ. ಭೀಮಸೇನ ಅಳಿದುಳಿದ ಕೌರವರೆಲ್ಲ ಹೊರಟೋದರು ದುರ್ಯೋಧನ ಬಿಟ್ಟುಬಿಟ್ಟು. ಇಷ್ಟೊತ್ತಿಗೆ ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಕೃತವರ್ಮ ಮೂರು ಜನಗಳು ಸಹ ಭೀಮಸೇನಿಂದ ಸಿಕ್ಕಾಬಟ್ಟೆ ಹೊಡೆತ ತಿಂತಾರೆ. ರಥ ಗೀತ ಎಲ್ಲ ಪುಡಿಯಾಗಿ ಹೋಗಿಬಿಡುತ್ತೆ ಅವ್ರಿಗೆ. ಒಂದು ರಥ ಉಳ್ಕೊಂಡಂತೆ ಅಷ್ಟು ಜನಗಳಿಗೆ ಒಂದೇ ರಥ ಉಳ್ಕೊಂಡಂತೆ. ಮೂರು ಜನ ಸೇರಿದ್ರಂತೆ ಒಂದೈದು ಕ್ರಿಮ ಓಡೋಗ್ಬಿಟ್ರೆ ರಥದಲ್ಲಿ ಕುತ್ಕೊಂಡ್ಬಿಟ್ರು. ಓಡಲ ಕೂಡ ಯುದ್ಧವಾದ ಕುಟ್ಟೋಗಲ್ಲ, ಓಡಲ ಕುಟ್ಟೋಗ ಮಾಡ್ಕೊಂಡ್ಬಿಟ್ರಂತೆ. ಓ ಅಲ್ಲಿಂದ ಪಲಾಯನ ಮಾಡಿಬಿಟ್ಟಿದ್ದಾರೆ. ಹೀಗೆ ಮೂರು ಜನಗಳು ಹೊರಟೋದು. ಅಶ್ವತ್ಥಾವರನ ಮುಂದೆ ಮಾಡ್ಕೊಂಡು ಹೋಗಿದ್ದ, ಅವ್ರು ಕಾಪಾಡಲಿಲ್ಲ ಅಲ್ಲ, ತಾವೇ ಇರಲಿಕ್ಕಾಗಲಿಲ್ಲ ಅವ್ರ ಕೈಲಿ. ಸೊ ವಾಯುದೇವರ ಮುಂದೆ ಅನ್ಯ ದೇವತೆಗಳ ಒಂದು ಹಿರಿಮೆ ನಡೆಯೋದಿಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಆದರೆ ಒಂದೇ ರಥದಲ್ಲಿ ಕೂತು ಅಲ್ಲಿಂದ ಪಲಾಯನ ಮಾಡ್ತಾರೆ. ಆಗ ಒಂದೇ ರಥ ಉಳ್ಕೊಂಡಂತೆ. ಆ ಸಮಯಕ್ಕೊಂದು ಪ್ರಸಂಗ ನಡೆದಿದೆ. ಈ ಸಂಜಯನಿಗೆ ವಿಶೇಷ ವಿಷಯ ತಿಳ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಯುದ್ಧರಂಗಕ್ಕೆ ಬರ್ತಾನೆ. ಆಗ ಸಂಜಯ ಬರ್ತಾ ಇಷ್ಟೊತ್ತು ಹೇಳ್ತಿದ್ನಲ್ಲ, ತಾನೇ ಬರಬೇಕು ಅಂತ ಹೊಡೆತಾ ಬರ್ತಾ ಇದ್ದಾರೆ. ಆಗ ಏನಾಯ್ತಂತೆ, ಸಂಜಯ ಯುದ್ಧರಂಗದಲ್ಲಿ ಪ್ರವೇಶ ಮಾಡಿದ, ಸಾತ್ವಿಕಿ ನೋಡಿದ. ಅವನ ಒಂದು ಐಡೆಂಟಿಟಿ ಇತ್ತಲ್ಲ ಸಂಜಯನಿಗೆ, ಅವನು ಕೌರವರ ಕಡೆ ಅವನು ಅಂತೂ ಗೊತ್ತಿತ್ತಲ್ಲ. ಕಷ್ಟ ಸಿಕ್ಕ ಅಂತ ಹಿಡ್ಕೊಂಡೆ ಬಿಟ್ಟನಂತ, ಅವನನ್ನು ಹಿಡಿದು ಕಟ್ಟಿಗೊಂಡು ತಲೆ ಕತ್ತರಿಸಲು ಕೊಟ್ಟು ಬಿಟ್ಟನಂತೆ ಪಾಪ. ಆಗ ವೇದವ್ಯಾಸರು ತಕ್ಷಣ ಬಂದ್ರಂತೆ ಅಲ್ಲಿಗೆ, ಬಂದು ಕೈ ಹಿಡ್ಕೋತಾರೆ ಅಡ್ಡ ನಿಲ್ಲಯ್ಯ, ನಮ್ಮ ಶಿಷ್ಯ ಏನೋ ಹೊಡಿಬೇಡ ಅಂತ ಹೇಳಿದ್ರೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು, ರಣರಂಗ ಒಂದು ಕ್ಷಣ ತಡೆಯ ತಲೆಯರು ತಲೆ ಹರಿ ಹೋಗ್ತಾ ಇತ್ತು. ವೇದವ್ಯಾಸರ ಪಕ್ಷವನ್ನು ಕೈ ಹಿಡ್ಕೋತಾರೆ, ಹ್ಯಾ ಕಾಪಾಡ್ತಾರೆ, ಲೆಕ್ಕ ಹಾಕಬೇಕು. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಮ್ಯಹಂ. ನಂಬಿದವರ ಯೋಗಕ್ಷೇಮ ನನ್ನದು ಅಂತೇನು ಮಾತು ಕೊಟ್ಟಿದ್ದಾನಲ್ಲ, ಹೇಗೆ ನಡೆಸ್ತಾನ, ಅದನ್ನು ಈ ರೀತಿ ಯಾರು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಎದುರಿಗಿದ್ದವರಿಗಿಂತ ದೇವರು ಎಷ್ಟು ಯಾರೂ ರಕ್ಷಣೆ ಕೊಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಆರೂ ಸಂಗಡ ಬಾಹೋರಿಲ್ಲ ಅನ್ನೋ ಮಾತಿಗೆ ದೊಡ್ಡ ನಿದರ್ಶನ ಅದು. ಸಾತ್ವಿಕಿ ವೇದವ್ಯಾಸ ನೋಡಿದ ತಕ್ಷಣ ನಮಸ್ಕಾರ ಮಾಡಿಬಿಡ್ತಾರೆ. ಹೇಳ್ತಾರೆ, ನಮ್ಮ ಶಿಷ್ಯ ಇಷ್ಟೆಲ್ಲ ಯುದ್ಧ ಹೇಳೋದಕ್ಕೋಸ್ಕರ ಕೂಡಿಸಿದ್ದೇನೆ, ಅವನನ್ನ ನೋಡ್ಕೊಳ್ಳೋಕೆ ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ಸಾತ್ವಿಕಿ ಬಿಟ್ಟು ನಮಸ್ಕಾರ ಮಾಡಿದಂತೆ. ಸಂಜೆಯನ್ನು ವಾಪಸ್ ಕಳಿಸಿಕೊಡ್ತಾರೆ, ಹೋಗಿ ಅಲ್ಲಿ ನಿಂತ್ಕೊಂಡು ನೋಡಿ ಇಲ್ಲಾಕೆ ಬರ್ತೀನಿ ಮತ್ತೆ ಅಂತ ಕಳಿಸಿಕೊಟ್ಟು ಹೊರಟು ಬಿಟ್ರಂತ. ಆ ಕ್ಷಣಕ್ಕೆ ದುರ್ಯೋಧನ ಒಂದೇ ಒಂದು ರಥ ಉಳಿದ, ಅವನೊಬ್ಬನೇ ಈಗ ಅವನ ಸೈನ್ಯದಿಂದ ಎಲ್ಲ ಉಳಿದು ಏನು ಉಳ್ಕೊಂಡಿಲ್ಲ, ಒಬ್ಬನೇ ಅವನು ಒಂದು ರಥವನ್ನು ಯುದ್ಧಕ್ಕೆ ಬಂದನಂತೆ. ಒಂದೇ ರಥ ಅದರಲ್ಲಿ ಸೇರಿ ಯುದ್ಧಕ್ಕೆ ಬರ್ತಾ ಇದ್ದಾನೆ, ದೊಡ್ಡ ಯುದ್ಧವನ್ನು ಮಾಡ್ತಾನೆ. ಆ ಯುದ್ಧದೊಳಗೆ ಅರ್ಜುನಿಗೆ ಮೂರ್ಛೆ ಬರಿಸಿದನಂತೆ, ಸೆಕೆಂಡ್ ಟೈಮ್ ಮೂರ್ಛೆ ಬರಿಸಿದ್ದು ಇವನಿಗೆ. ಶಲ್ಯರಾಜ ಮೂರ್ಛೆ ಬರಿಸಿದ ಆದಮೇಲೆ ದುರ್ಯೋಧನ ಮೂರ್ಛೆ ಬರೆಸ್ತಾನೆ, ಧರ್ಮರಾಜ ರಥ ಪುಡಿ ಮಾಡಿಬಿಡ್ತಾನೆ, ಧರ್ಮರಾಜನು ಮೂರ್ಛಿತನಾಗ್ತಾನೆ, ನಕಲಸೇವರು ಮೂರ್ಛಿತರಾಗ್ತಾರೆ, ಬಹಳ ದೊಡ್ಡ ದೊಡ್ಡ ಹಾಹಾಕಾರ ಮಾಡಿಬಿಡ್ತಾನೆ. ಆಗ ಭೀಮಸೇನ ಬಂದು ಅವರ ರಥವನ್ನು ಪುಡಿ ಪುಡಿ ಮಾಡಿದ ತಕ್ಷಣ ಓಡೋಗ್ಬಿಟ್ಟನಂತೆ. ಇಲ್ಲಿ ನೋಡಬೇಕು, ಯಾರ ಕೈಲೂ ದುರ್ಯೋಧನ ಸೋಲಿಸಲಿಕ್ಕಾಗಲಿಲ್ಲ, ಅರ್ಜುನನ ಕೈಲೂ ಆಗಲಿಲ್ಲ, ಭೀಮಸೇನ ಬಂದು ಸೋಲಿಸ್ತಾ ಇದ್ದಾನೆ. ಅಂದರೆ ದುರ್ಯೋಧನ ಕಲಿ, ಕಲಿ ನಿಗ್ರಹ ಮಾಡಲಿಕ್ಕೆ ಹರಿವಾಯುಗಳ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ನೇರ ನಿದರ್ಶನ ಅದು. ಕಲಿ ನಿಗ್ರಹಕ್ಕೆ ವಾಯುದೇವರೇ ಆಗಬೇಕು. ಆ ಕೆಲಸವನ್ನು ಮಾಡಿ ಅವನು ಓಡಿಸಿದ್ರಂತೆ. ಅವನು ಹೋದನು ಬಿಡಲಿಲ್ಲ, ರಥ ಹೋಯ್ತು, ಇನ್ನೊಂದು ರಥ ಇಲ್ಲ ಅವನಿಗೀಗ, ಒಂದು ಆನೆ ಸಿಗ್ತಂತ ಆನೆ ಹಚ್ಕೊಂಡು ಬಂದಂತೆ. ಅದು ಕೊನೆ ಆನೆ, ಮತ್ತೆ ಇನ್ನೊಂದು ಆನೆ ಇಲ್ಲ. ಈ ಚೆಸ್ ಆಡಬೇಕು, ಕೊನೆಗೆ ಎಲ್ಲ ಹೋದ ಬರೀ ಬೋರ್ಡ್ ಕಾಣುತ್ತಲ್ಲ ಆ ಥರ ಆಗಿರುತ್ತೆ, ಏನೋ ಉಳ್ಕೊ ಅನಾಥ ಉಳ್ಕೊಂಡೆ ಉಳ್ಕೊಂಡಿರ್ತಾನಲ್ಲ ಕಿಂಗು, ಆ ಥರ ಅಲ್ಲಿ ಹೋಗಿಬಿಟ್ಟು ರಥ ಆನೆ ಹಚ್ಕೊಂಡು ಬಂದಂತೆ. ಯಥಾ ಪ್ರಕಾರ ಪರಾಕ್ರಮ ತೋರಿಸ್ತಾನೆ, ಮತ್ತೊಮ್ಮೆ ಅರ್ಜುನ ಮೂರ್ಛಿತನಗೊಳಿಸಿಬಿಡ್ತಾನೆ. ಅರ್ಜುನ ಧರ್ಮರಾಜ ಎಲ್ಲ ರಥ ಕಳ್ಕೊಂಡ್ಬಿಟ್ರು, ಹೊಸ ರಥಗಳೆಲ್ಲ ಹೌದು. ಮತ್ತೆ ಭೀಮಸೇನ ಬಂದು ಅವನ ಆನೆಯನ್ನು ಹೊಡೆದ ಮೇಲೆ ಮತ್ತೆ ಅಲ್ಲಿಂದ ಓಡೋಗಿಬಿಡ್ತಾನೆ. ಭೀಮಸೇನ ಅವನ ಆಟ ಏನೂ ನಡೆಯೋದಿಲ್ಲ, ಅದೇ ಭಾರಿ ವಿಶೇಷ. ಇದು ಅರ್ಥ ಮಾಡಿಕೊಂಡು ಉಳಿದವರಿಗೆ ಏನೂ ಮಾಡಲಿಕ್ಕಾಗ್ತಿರಲಿಲ್ಲ, ಅವನಿಗೆ ಭೀಮಸೇನ ಮುಂದೆ ಏನೂ ಮಾಡಲಿಕ್ಕಾಗ್ತಿರಲಿಲ್ಲ ಅವನಿಗೆ. ಆದರೆ ಕಲಿಗೂ ಉಳಿದವರಿಗಿರೋ ವ್ಯತ್ಯಾಸ, ಕದಿರಿಗ್ರಹದ ಸಾಮರ್ಥ್ಯ ವಾಯುದೇವರಿಗೆ ಇಷ್ಟಿದ್ರೆ ಇದು ದೇವರಿಗೆ ಎಷ್ಟಿರಬೇಕು ಲೆಕ್ಕ ಹಾಕಿ. ಅದಕ್ಕೆ ದಾಸರ ಹೇಳಿದ್ದು, ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಹರಿನಾಮ ಹೇಳಿಬಿಡಿ ಸಾಕು, ಎಷ್ಟು ಉದ್ಧಾರವಾಗ್ತೀರಿ ಅಂತ ಹೇಳುತ್ತಾರೆ. ನಾಮೋಚ್ಚಾರಣೆಗೆ ಅಷ್ಟು ಮಹತ್ವ ಇದೆ ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಅದೇ ರೀತಿ ಅಂಜಿಕಿನ್ಯಾತ ಕಯ್ಯ ಅನ್ನೋ ಮಾತು ಇದಕ್ಕೇನೆ ಬಂದಿತ್ತು. ಅವರಿಬ್ಬರ ನಾಮಕ್ಕೆ ಸ್ಮರಣೆ, ನಾಮಸ್ಮರಣೆಗಿರತಕ್ಕಂಥ ಮಹತ್ವ ಇನ್ನು ಯಾವ ನಾಮಸ್ಮರಣೆಗೂ ಬರೋದಿಲ್ಲ ಎಂಬುದನ್ನು ನಾವು ಗುರುತಿಸಬಹುದು. ದುರ್ಯೋಧನ ಹೋದ, ಹೋದವನು ಮತ್ತೆ ಬಿಡಲಿಲ್ಲ, ಒಂದು ಕುದುರೆ ಉಳಿದ ಅಂತ ತಗೊಂಡು ಬಂತು, ಅದು ಲಾಸ್ಟ್ ಹಾರ್ಸ್, ಮತ್ತೆ ಇನ್ನೊಂದು ಯಾವುದೂ ಇಲ್ಲ. ಈಗ ಕೊನೆಯ ರಥ ಹೋಯಿತು, ಕೊನೆಯ ಆನೆ ಹೋಯಿತು, ಕೊನೆಯ ಕುದುರೆ ತಗೊಂಡು ಬಂದ, ಮತ್ತೆ ಯುದ್ಧ ಶುರು ಮಾಡಿದನಂತೆ. ಅವನಿಗೆ ಕೈಲಿ ಬೇರೆ ಆಯುಧನೂ ಇಲ್ಲ, ಈಗ ಪ್ರಾಸ ಅಂತ ಒಂದು ಆಯುಸ, ಬಿಲ್ಲು ಬಾಣ ಎಲ್ಲ ಮುಗಿದೋಗ್ಬಿಟ್ಟಿದೆ, ಯಾವುದು ಸ್ಟಾಕ್ ಇಲ್ಲ, ಒಂದೇ ಒಂದು ಕವಚ ಇತ್ತಂತೆ ಲಾಸ್ಟ್, ಅದು ಕೂಡ ಏನು ಇದೆ ಕೊನೆಗೆ ಅದು ಒಂದು ಎಲ್ಲ ಅದಕ್ಕೆ ತೋರಿಸ್ತಾರೆ. ಏನೇ ಆಸ್ತಿ ತನ್ನ ಸಮಾನ ಇಲ್ಲ ಅಂತ ಹೊಡ್ಕೊಂಡಿರ್ತಾನೆ, ಏನೇನೋ ಹೇಳ್ಕೊಂಡಿರ್ತಾನೆ, ಏನಿದೆ ನೋಡಿ ಈಗ ಏನೂ ಇಲ್ಲ. ಆ ರೀತಿ ಬಂದು ಯುದ್ಧ ಶುರು ಮಾಡಿದನಂತೆ. ಮತ್ತೊಮ್ಮೆ ಅದನ್ನು ಹೊಡಿತಾನೆ, ಬಿಡೋದಿಲ್ಲ. ಅಜ್ಜನಾದಿಂದ ಎಲ್ಲರನ್ನು ಹೊಡೆದಾಗ್ತಾನೆ, ಎಲ್ಲರೂ ಪೆಟ್ಟು ತಿಂತಾರೆ, ಮೂರ್ಛಿತರಾಗ್ತಾರೆ. ಧರ್ಮವಾಗಿ ರಥ ಗೀತ ಪುಡಿ, ಅರ್ಜುನ್ ರಥ ಪುಡಿಯಾಗೋದಿಲ್ಲ, ಅದು ರಾಮದೇವರು ಕೂತ ರಥ, ಆ ಪುಡಿ ರಥ ಪುಡಿಯಾಗೋದಿಲ್ಲ. ಸಾರಥಿಯಂತ ಸಾಕ್ಷಾತ್ ಭಗವಂತನಾದ ಕೃಷ್ಣ, ಏ ಅಚ್ಛೇದ್ಯ ಅಭೇದ್ಯ ಅಚ್ಯುತ ಆತ. ಆಮೇಲೆ ಮುಂದೆ ಕುದುರೆಗಳೆಲ್ಲ ಅಚ್ಛೇದ್ಯ ಅಭೇದ್ಯ, ಮೇಲೆ ಹನುಮಂತ ಧ್ವಜದಲ್ಲಿ ಕೂತಿದ್ದಾನೆ, ಏನೂ ಮಾಡಾಗಿಲ್ಲ. ಅದು ಮೂರ್ಛೆ ಒಂದು ಬಂತು, ಉಳಿದವರು ಸಾಗರ ರಥ ಗೀತ ಎಲ್ಲ ಹೋಗಿಬಿಡುತ್ತವರು. ಆ ಸಮಯಕ್ಕೆ ಅದಕ್ಕೆ ಗೀತೆಯಲ್ಲಿ ಮೊದಲೇ ಹೇಳಿಬಿಟ್ರು, ತತಶ್ವೇತ ಹಯೈರ್ಯುಕ್ತೆ ಮಹತಿ ಚಂದನೆ ಸ್ಥಿತೌ ಪಾಂಡವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತುಃ. ಮಹತಿ ಚಂದನೆ ಸ್ಥಿತ, ದೊಡ್ಡ ದಿವ್ಯವಾದ ರಥ ಅದು. ಒಂದು ಆ ದಿವ್ಯವಾದ ರಥದಲ್ಲಿ ಕೂತ ಅರ್ಜುನನಿಗೆ ಕೃಷ್ಣನ ರಕ್ಷಣೆ, ಹನುಮಂತನ ರಕ್ಷಣೆ ಎಲ್ಲ ಸೇರಿದ್ದರ ಫಲ ಆತ ಇನ್ನೇನು ನಾಶ ಹೊಂದಿರಲಿಲ್ಲ. ಎಚ್ಚರ ತಪ್ಪುದು ಅನಿವಾರ್ಯವಾಯಿತು ಕಲಿಯ ಪ್ರಭಾವದಿಂದ. ಆಗ ಎಲ್ಲರೂ ಬಿದ್ದಾಗ ಧೃಂಸೇನ ಬಂದು ಅವನು ಕುದುರೆ ಹೊಡೆದಾಕಿಬಿಡ್ತಾನೆ. ಕುದುರೆ ಹೋಯಿತು, ರಥನೂ ಹೋಯಿತು, ಕೈಯಲ್ಲಿ ಏನು ಆಯುಧಗಳು ಇಲ್ಲ. ಈಗ ಆಗ ದುರ್ಯೋಧನ ಅಲ್ಲಿಂದ ಹೊರಹೊರಟನಂತೆ. ಅಲ್ಲಿರೋ ಚಾನ್ಸೇ ಅಲ್ಲ ಅವನಿಗೆ ಏನು ಉಳ್ಕೊಳ್ಳೋ. ಒಂದು ಗದೆ ಒಂದು ಉಳ್ಕೊಳ್ತಂತೆ ಕೊನೆಗೆ, ಅದನ್ನು ಉಪಯೋಗಿಸಿ ಸ್ಪೇರ್ ಅದು ಒಂದು, ಅದು ಹೋಗ್ಬಿಟ್ರೆ ಕಷ್ಟ ಅಂತ ಕೊನೆಗೆ ಇಟ್ಕೊಂಡಿರ್ತಾನೆ. ಇಟ್ಕೊಂಡು ಅಲ್ಲಿಂದ ಹೊರಟಂತ ಪೂಜೆ ಹಾಕೊಂಡ್ಬಿಟ್ಟು ಮೈಮೇಲೆ ಕವಚ ಆಗಿ ವಿಚ ಯಾತರೂ ಇಲ್ಲ, ಅಲ್ಲಿಂದ ಓಡ್ ಹೋಗ್ಬಿಡ್ತಾ ಇದ್ದಾನೆ. ತಾನು ಮಹಾವೀರ ಮಹಾವೀರ ಅಂತ ಹೇಳ್ಕೊತಾನೆ. ಓಡೋಗೋದು ಮಹಾವೀರ ಲಕ್ಷಣ. ಯುದ್ಧೇ ಚಾಪಿ ಅಪಲಾಯನಂ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಶೌರ್ಯಂ ತೇಜೋ ಧೃತಿರ್ ದಾಕ್ಷ್ಯಂ ಯುದ್ಧೇ ಚಾಪಿ ಅಪಲಾಯನಂ ದಾನಮೀಶ್ವರ ಭಾವಸ್ಥ್ಯ ಕ್ಷತ್ರಕರ್ಮ ಸ್ವಭಾವಚಂ. ನಿಜವಾದ ಕ್ಷತ್ರಿಯ ಅದು ಗುರುತಿಸಬೇಕಾದ್ರೆ ಶಸ್ತ್ರದಿಂದ ಪಲಾಯನ ಮಾಡಬಾರದು. ಶಸ್ತ್ರ ಬಿಟ್ಟು ಓಡದ ಅಂದ್ರೆ ಅವನು ಕ್ಷತ್ರಿಯನಲ್ಲ, ಶಾಸ್ತ್ರ ಬಿಟ್ಟು ಓಡದ ಅಂದ್ರೆ ಅವನು ಬ್ರಾಹ್ಮಣನಲ್ಲ ಅಂತ ಅರ್ಥ. ಶಾಸ್ತ್ರಕ್ಕೆ ಬ್ರಾಹ್ಮಣ ಹೆದರಬಾರದು, ಶಸ್ತ್ರಕ್ಕೆ ಕ್ಷತ್ರಿಯ ಹೆದರಬಾರದು. ದುರ್ಯೋಧನ ಕ್ಷತ್ರಿ ಶುದ್ಧ ಕ್ಷತ್ರಿಯನಾಗಲಿ ಆಗ್ತಿತ್ತ, ಓಡಿದ ಅವನಲ್ಲಿಂದ. ಓಡಿದವನು ಆ ಯುದ್ಧರಂಗದಲ್ಲಿ ಹೆಣಗಳ ಸಾಲುಗಳು ಅನಾಥನಾಗಿ ಹೋಗ್ತಾ ಇದ್ದಾನಂತೆ. ಈ ಕಡೆಗೆ ಪಾಂಡವರ ಕಡೆ ಎಲ್ಲ ಯುದ್ಧದ ಸಂಭ್ರಮವೇ ಸಂಭ್ರಮ. ಮುಕ್ತಾಯದ ದೊಡ್ಡ ಘಟ್ಟ ಅದು ಒಂದು. ದೂರ ತಲೆ ತಪ್ಪಿಸ್ಕೊಂಡ ಓಡೋದ, ಓಡೋದು ಎಲ್ಲಿ ಹೋದ ಅಂತ ಕೇಳಿದರೆ ದ್ವೈಪಾಯನಶ್ಯ ಉರು ಸರೋ ವಿವೇಶ. ಆ ಕುರುಕ್ಷೇತ್ರದ ಒಂದು ಭಾಗ ದೊಡ್ಡ ಸರೋವರ, ಅದಕ್ಕೆ ದ್ವೈಪಾಯನ ಸರೋವರ ಅಂತ ಹೆಸರು. ಅದರೊಳಗೆ ಸೇರ್ಕೊಂಡ್ಬಿಟ್ಟಂತೆ ಹೋಗಿಬಿಟ್ಟು ಬಚ್ಚಿಟ್ಕೊತಾ ಇದ್ದಾನೆ. ಓಡೋಗೊಂದು ತಪ್ಪು, ಅಡಿಕೊಂಡು ಇನ್ನೊಂದು ತಪ್ಪು, ಮತ್ತೆ ಒಳಗೆ ಸೇರ್ಕೊಂಡ್ಬಿಟ್ಟಂತ ಹೋಗಿಬಿಟ್ಟು. ಇದನ್ನ ಪಂಪ ಭಾರತದೊಳಗೆ ವೈಶಂಪಾಯನ ಸರೋವರ ಅಂತ ಮಾಡಿಬಿಟ್ಟಿದ್ದಾರೆ. ವೈಶಂಪಾಯನ ಸರೋವರ ಅಂತ ಸರೋವರ ಇಲ್ವೇ ಇಲ್ಲ, ಅದು ದ್ವೈಪಾಯನ ಸರೋವರ ಅಂತ ಹೆಸರು. ಅದರೊಳಗೆ ಪ್ರವೇಶ ಮಾಡಿದನಂತೆ, ಗದೆ ಸಮೇತ ಒಳಗೆ ಕೂತು ಬಿಡ್ತಾನೆ ಹೋಗಿಬಿಟ್ಟು. ಅಲ್ಲಿ ಯಾತಕ್ಕೆ ಹಾಕೂತ ಅಂತ ಪ್ರಶ್ನೆ. ದುರ್ಯೋಧನ ಯಾತಕ್ಕೆ ಹಾಕೂತ, ಒಂದು ಕಷ್ಟ ಪ್ರಾಣ ಉಳಿಸಿಕೊಳ್ಳೋದು, ಒಂದು ಸದ್ಯಕ್ಕೆ ಪ್ರಾಣ ಉಳಿಸಿಕೊಳ್ಳೋದು, ಇನ್ನೊಂದು ಅವನಿಗೆ ದುರ್ವಾಸ ಬುರಿಗಳು ಹೇಳಿದ ಮಂತ್ರಗಳ ಬಲ ಇತ್ತು. ಅವನಿಗೆ ಹಿಂದೆ ಹೇಳ್ಕೊಂಡಿದ್ದಾನೆ, ಮಂತ್ರ ದುರ್ವಾಸ ಸಹ ದತ್ತಾಹ ಮೃತ ಸಂಜೀವನ ಪ್ರದಾಹ. 3000 ಮಂತ್ರ ಹಚ್ಚಿಕೊಂಡಿದ್ದಂತೆ. ಒಂದು ಗಾಯತ್ರಿ ಮಂತ್ರ ಹೇಳೋದು ಗೋಳಾಡ್ತಾನೆ ಮನುಷ್ಯ, ಅದಿರೋದು ಇವರದ 24 ಅಕ್ಷರ, ಅದನ್ನ ಹೇಳೋದು ಗೋಳಾಡ್ತಾನೆ. 30,000 ಮಂತ್ರ ಅವನಿಗೆ ಗೊತ್ತಿರಬೇಕಾದ್ರೆ ಎಂಥ ಮಹಾಪಾಪಿ ಅವನು. ದಿವಸ ಜಪ ಮಾಡ್ತಿದ್ದಂತ ಅವನು ಕುತ್ಕೊಂಡು. ಅಂದ್ರೆ ಹೇಳ್ತಾರೆ ಎಷ್ಟು ಮಂತ್ರ ಜಪ ಮಾಡಿದ್ರು ವೈಷ್ಣವತ್ವ ಇಲ್ಲ, ಅದರಿಂದ ಸಿದ್ಧಿ ಬರಲೇ ಇಲ್ಲ ಅವನಿಗೆ. ಹೇಳ್ಕೊಂಡು ದುರ್ವಾಸರಂತ ಮಹಾಮುನಿಗಳು ಹೇಳ್ಕೊಟ್ಟಿದ್ದಾರೆ. ಕುತ್ಕೊಂಡ, ಏನು ಸಿದ್ಧಿ ಅಂದ್ರೆ 7 ದಿವಸಗಳ ಕಾಲ ನಾನ್ ಸ್ಟಾಪ್ ಆಗಿ ಅವನ ಜಪ ಮಾಡಿದರೆ ಒಳ್ಳೆ ಸಿದ್ಧಿ ಬರ್ತಿತ್ತಂತ ಅವನಿಗೆ. ಏನು ಸಿದ್ಧಿ ಅಂದ್ರೆ ಸತ್ತವರೆಲ್ಲ ಬದುಕೋಗ್ತಿದ್ರಂತೆ. ಈಗ ಡೇಂಜರ್ ಎಷ್ಟು ಗೊತ್ತಾಗುತ್ತೆ. ಈಗ ಇಲ್ಲಿಂದ ಮೊದಲಿಂದ ಶುರುವಾಗುತ್ತಲ್ಲ, ಹತ್ರ ಶಿವರ ಮಹೇಶ ಶುರುವಾಗಿದೆ, ಅಲ್ಲಿಂದ ಎಲ್ಲ ಬದುಕಿ ಬಿಡ್ತಾ ಇದ್ರು. ಕರ್ಣ ಇರಣ ಎಲ್ಲರೂ ಪೂರ್ತಿ ನಾರ್ಮಲ್ ಆಗಿಬಿಡ್ತಿದ್ರು. ಬರೀ ಬದುಕೋದಲ್ಲ, ಶುಹು ಅವಧ್ಯಾಸ್ತ್ಯತೆ ಪುನಃ, ಅವರೆಲ್ಲ ಅವಧ್ಯರಾಗ್ತಿದ್ರಂತೆ. ಅವ್ರು ಸಾಯದ್ ಇಬ್ಬರಿಗೆ ಆಮೇಲೆ ಹರಿವಾಯದವ್ರಿಗೆ ಯಾರೂ ಕೊಳ್ಳಾಗಿಲ್ಲ, ಆ ಶಕ್ತಿ ಬರ್ತಿತ್ತಂತವ್ರಿ. ಇಂಥ ಸಿದ್ಧಿ ದುರ್ಯೋಧನ ಅವಧ್ಯನಾಗಿಬಿಡ್ತಾ ಇದ್ದ. ಇಷ್ಟೆಲ್ಲ ಸೇರ್ತಕ್ಕಂಥ ಮಂತ್ರದ ಬಲ ಇದ್ದಿದ್ರಿಂದ ಅದಕ್ಕೆ ಅವನು ಇಂಥ ಧೈರ್ಯಗಳು. ಕೊನೆಗೊಂದಿದೆಯಲ್ಲ ವ್ಯವಸ್ಥೆಯನ್ನು ಬಿಡ್ತೇನೆ ಅಂತ ಅವನು ಧೈರ್ಯ ಇಟ್ಕೊಂಡಿದ್ದ. ಅವನು ಅದನ್ನು ಅಪ್ಲೈ ಮಾಡಕ್ಕೆ ಹೊರಟಿದ್ದಾನೆ. ಬಳಿ ಕೂತನಂತೆ ಜಪ ಶುರು ಮಾಡಿಬಿಡ್ತಾನೆ ಅಲ್ಲಿಂದ. ಈ ಕಡೆಗೆ ಅಷ್ಟು ದಿವಸ ಯುದ್ಧದೊಳಗೆ ಕೌರವರ ಸೈದ್ಯ ಇದ್ದಿದ್ದು 11 ಅಕ್ಷೋಹಿಣಿ. ಆಚಾರ್ಯ ಕೊನೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ, ಅಂಕಿಅಂಶಗಳು ಅಂತ ಹೇಳ್ತಾರಲ್ಲ, ಸ್ಕೋರ್ ಬೋರ್ಡ್ ಹಾಕಿದ್ರೆ ಹಾಕ್ತಾರೆ ಆಚಾರ್ಯರು. ಕೊನೆಗೆ ಅತಿ ಹೆಚ್ಚು ಕೌರವರನ್ನು ಸೈನಿಕರು ಕೊಂದಿದ್ದಾರು ಅಂತ ಹೇಳಿದರೆ ಭೀಮಸೇನ. ಒಟ್ಟು 11 ಅಕ್ಷೋಹಿಣಿ ಸೈನ್ಯದಲ್ಲಿ 6 ಅಕ್ಷೋಹಿಣಿ ಸೈನ್ಯವನ್ನು ಕೊಂದಿದ್ದು ಭೀಮಸೇನ ಒಂದೇ. ನಮಗಾಗ ತಿಳಿಯುತ್ತೆ, ಭೀಮಸೇನ ಸಮೋ ನಾಸ್ತಿ ಸೇನೆಯೋ ರುಹಯೋರಪಿ ಪಾಂಡಿತ್ಯೇ ಚ ಪಟುತ್ವೇಪಿ ಶೂರತ್ವೇ ಚ ಬಲೇಪಿ ಚ. ಪ್ರತಿಯೊಂದರಲ್ಲೂ ಕೂಡ ಭೀಮಸೇನಿಗೆ ಸಮನಾಗಲು ಸಾಧ್ಯ ಇಲ್ಲ. 100 ಜನ ಕೌರವರಿದ್ದಾರೆ, ಆ ದುರ್ಯೋಧನ ಬಿಟ್ಟು 99 ಕೊಂದಾಗಿದೆ. ಈಗ ಅದನ್ನು ತಗೊಂಡ್ರು ಭೀಮಸೇನ ಸಂಖ್ಯೆನೇ ಜಾಸ್ತಿ, ಇದನ್ನು ತಗೊಂಡ್ರು ಭೀಮಸೇನ ಸಂಖ್ಯೆನೇ ಜಾಸ್ತಿ. ಅನಂತರದ ಸ್ಥಾನ ಅರ್ಜುನನದು ಅಂತ ಹೇಳುತ್ತಾನೆ. ಅರ್ಜುನ 5 ಅಕ್ಷೋಹಿಣಿ ಸೈನ್ಯವನ್ನು ಕೊಳ್ತಾನೆ, 6-5 ಉಳಿದವರು ಸಣ್ಣ ಪುಟ್ಟ ವ್ಯವಹಾರ ಉಳಿದವರು ಸೇರ್ಕೊ, ಮೇಜರ್ ಇವರಿಬ್ಬರದು, ಉಳಿದವರೆಲ್ಲ ಅಲ್ಲಿ ಸ್ವಲ್ಪ ಕೊಂದವರಷ್ಟೇ. ಅಭಿಮನ್ಯು ಮೊದಲ ಅಷ್ಟು ಪರಾಕ್ರಮ ತೋರಿಸಿದ್ರು ಕೂಡ ಅವ್ರು ಈ ಮಟ್ಟಕ್ಕೆ ಯಾರು ಬರೋದು ಹತ್ರ ಕೂಡ ಬರೋದಿಲ್ಲ ಅಂತ ದೊಡ್ಡ ಪರಾಕ್ರಮ ಇವರು. ಅರ್ಜುನ 5 ಅಕ್ಷೋಹಿಣಿ ಕೊಂದಲ್ಲ ಅಂತ ಆಶ್ಚರ್ಯ ಪಡೋ ಕಾರಣ ಇಲ್ಲ. ಕೃಷ್ಣ ಸಾರಥಿಯಾಗಿದ್ದಾನೆ, ಹನುಮಂತ ಧ್ವಜದಲ್ಲಿದ್ದಾನೆ, ಅಕ್ಷಯ ಬತ್ತಳಿಕೆಗಳು, ಮತ್ತೆ ಜೊತೆಗೆ ಗಾಂಡೀವ ಧನಸ್ಸು, ಅಭೇದ್ಯವಾದ ರಥ, ಅಚ್ಛೇದ್ಯವಾದ ಕುದುರೆಗಳು ಎಷ್ಟು ಸೇರ್ಕೊಂಡಿದೆ ಆತನಿಗೆ. ಅಷ್ಟನ್ನು ಸೇರ್ಕೊಂಡು ಅರ್ಜುನ ಅಷ್ಟು ಮಾಡ್ತಾನೆ. ಭೀಮಸೇನ ಯಾವುದೂ ಇಲ್ಲ, ಎಲ್ಲ ಆರ್ಡಿನರಿ. ಆತಂದ್ರೆ ಎಕ್ಸ್ಟ್ರಾ ಆರ್ಡಿನರಿ, ಅದು ವಿಶೇಷ. ಉಳಿದೆಲ್ಲ ಆರ್ಡಿನರಿನೇ, ತಾನೆ ಎಕ್ಸ್ಟ್ರಾ ಆರ್ಡಿನರಿ. ಆದರೆ ಉಳಿದವರಿಗೆ ಅರ್ಜುನಿಗೆ ಎಲ್ಲ ಎಕ್ಸ್ಟ್ರಾ ಆರ್ಡಿನರಿ ಆಗಿದ್ದು ಅನುಗ್ರಹದಿಂದ ಮೇಲೆ ಬಂದ ಅಷ್ಟೇ. ಇನ್ನು ಅರ್ಥ ಮಾಡಿಕೊಂಡ್ರೆ ಭೀಮಾರ್ಜುನರೊಳಗೆ ಒಟ್ಟು ಫಲಿತಾಂಶನೇ ಭೀಮಸೇನೇ ಜಾಸ್ತಿ. ಅರ್ಜುನ ಕಡಿಮೆ ಮಾಡಿದ್ದಕ್ಕೂ ಇಷ್ಟೆಲ್ಲ ಸಹಕಾರ ಬೇಕಾಗಿತ್ತು ಆತನಿಗೆ. ಆದ್ದರಿಂದ ವಾಯುದೇವರ ಹಿರಿಮೆ ಎಂಬುದು ಉಳಿದವರು ಹೋಲಿಸಲಿಕ್ಕೆ ಅಸಾಧ್ಯವಾದ ಹಿರಿಮೆ. ಅದನ್ನೇ ವಾಯುರ್ಭೀಮೋ ಭೀಮನಾಥೋ ಬಹುಜಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತ ಅನಾವೃತ್ತಿರ್ ದೇಹಿನಾಂ ದೇಹಪಾತೇ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ವಾಯುದೇವರಿಗೆ ಸಮನಾಗಿ ದೇವತಾ ಕೋಟಿಯಲ್ಲಿ ಮತ್ತೊಬ್ಬರು ಸಿಗೋದಿಲ್ಲ. ಅದಕ್ಕೆ ವಾಯು ದೇವೋತ್ತಮತ್ವ ಅಂತ ಕರೆದಿತ್ತು ಅದನ್ನೇ. ಈ ಕಡೆಗೆ ಪಾಂಡವರೆಲ್ಲ ಅಲ್ಲಿಂದ ಹೊರಡ್ತಾರೆ. ಈ ಅತಿ ಹೆಚ್ಚು ಕೌರವರ ಕಡೆಯಿಂದ ಯಾರು ಕೊಂದರು ಅಂತ ಮುಂದಿನ ಪ್ರಶ್ನೆ. ಈ ಸೋತವ್ರಿಗೆ ಸ್ಕೋರ್ ಬೋರ್ಡ್ ಹಾಕ್ಬೇಕಲ್ಲ, ಗೆದ್ದವ್ರಿಗೆ ಅಷ್ಟೇ, ಸೋತವ್ರಿಗೆ ಹಾಕ್ಬೇಕಲ್ಲ. ಅತಿ ಹೆಚ್ಚು ಹೊಡೆದವರು ಅಶ್ವತ್ಥಾಮಾಚಾರ್ಯರು ಅಂತ ಹೇಳ್ತಾರೆ. ಅದು ಬಹಳ ಇಂಟ್ರೆಸ್ಟಿಂಗ್. ಅದು ಒಟ್ಟು 18 ದಿವಸದ ಯುದ್ಧದೊಳಗೆ ಅವರು ಸರಿಯಾಗಿ ಯುದ್ಧ ಶುರು ಮಾಡಿದ್ದು. ದ್ರೋಣಾಚಾರ್ಯರು ಹೋದ ಮೇಲೆ, ದ್ರೋಣಾಚಾರ್ಯರು ಹೋಗಿದ್ದು 15 ದಿವಸ ಸಾಯಂಕಾಲ, ಅಂದ್ರೆ ಮೊದಲು 15 ಕೊನೆ 3 ದಿವಸ ಯುದ್ಧ ಮಾಡಿರೋದು. 3 ದಿವಸ ಯುದ್ಧ ಮಾಡಿದ ಅವರು ಅತಿ ಹೆಚ್ಚನ ಕೊಟ್ಟಿದ್ದರಂತೆ ಪಾಂಡವರ ಸೈನಿಕರಲ್ಲಿ. ಅದ್ಮೇಲೆ ಅವರು ರುದ್ರದೇವರು ಅಂದ್ರೆ ಅದೇ ತಾನೇ ನಾಶ ಮಾಡೋದೇ ಅವರ ಕೆಲಸ. ಲಯಕರ್ತ ರುದ್ರದೇವರು ಅಂತ ಪ್ರಸಿದ್ಧರಾದವರು. ಶಕ್ರೋರು ಶಕ್ರೋಗ್ರ ದೀದಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ರುದ್ರದೇವರ ಕೆಲಸವೇ ಲಯ ಮಾಡೋದು. 3 ದಿವಸದಲ್ಲಿ ಅಷ್ಟು ಲಯ ಮಾಡಿದ್ರಂತವ್ರು. ಇನ್ನೂ ಮಾಡೋದು ಬಾಕಿ ಇಟ್ಕೊಂಡಿದ್ದಾರೆ ಅವರು ಫಸ್ಟ್ ಅದು. ಆಮೇಲೆ ಸೆಚ್ಕೊಂಡಿದ್ದಾರೋ ಅಂದ್ರೆ ದ್ರೋಣಾಚಾರ್ಯರು ಅಂತ ಹೇಳಿದ್ದಾರೆ. ಅವರು ದೇವಗುರು ಬೃಹಸ್ಪತ್ಯಾಚಾರ ಅವತಾರ. ಅವರು ಆದಮೇಲೆ ಯಾರು ಅಂತ ಕೇಳಿದ್ರೆ ಕರ್ಣ ಸೂರ್ಯನ ಅವತಾರ. ಅದಾದ ಮೇಲೆ ಕೊಂದಿದ್ದು ಭೀಷ್ಮರು ಅಂತ ಹೇಳಿದ್ದಾರೆ. 10 ದಿವಸ ಇದ್ದಾರೆ ಭೀಷ್ಮರು ಕೊಂದು ಅನಂತರದ ಲೆಕ್ಕ. ದುರ್ಯೋಧನೆ ಎಲ್ಲೋ ಪಾಠನೇ ಬರ್ತಾನೆ, ಕ್ಯಾಪ್ಟನ್ ಜೀರ ಹೊಡೆದಾಗ ಹಾಗೆ. ಅವರಿವರೆಲ್ಲ ಕ್ಯಾಪ್ಟನ್ ಅತಿ ಕಡಿಮೆ ಸ್ಕೋರ್ ದಾಖಲೆ ತೋರಿಸಿ ದುರ್ಯೋಧನೇ. ಉಳಿದವರು ಜೋರು ಮಾಡ್ತಿದ್ದವರು ತನ್ನ ಕೈಲಿ ಆಗ್ತಿದ್ದಿಲ್ಲ ಅವನಿಗೆ. ಈಗಲೇ ಭೀಮಸೇನೆ ನೋಡಿ, ಎಲ್ಲವರಲ್ಲೂ ನಂಬರ್ ಒನ್ ಅಂದ್ರೆ ನಂಬರ್ ಒಂದೇನೆ. ಇಂತಹ ಭೀಮಸೇನೆ ಅರ್ಥ ಮಾಡಿಕೊಳ್ಳದೇನೆ ದುರ್ಯೋಧನ ಮಹಾನಾಯಕ ಎಂಬುದು ಚಿತ್ರ ಕೊಡ್ತಾರಲ್ಲ ಅನೇಕ ಈ ದುರಂತ ನಾಯಕರನ್ನೇ ಮಹಾನಾಯಕರು ಅಂತಕ್ಕಂತಹ ವೈಭವೀಕರಣ ಮಾಡ್ತಕ್ಕಂಥ ಕೆಟ್ಟ ಪದ್ಧತಿ ಬಂತು. ಈ ಗ್ಲೋರಿಫಿಕೇಶನ್ ಆಫ್ ದಿ ವಿಲನ್ಸ್, ಗ್ಲೋರಿಫೈಯಿಂಗ್ ದಿ ವಿಲನ್ಸ್ ಇದೆಯಲ್ಲ, ಬಾರಿ ಡೇಂಜರಸ್ ಅದು. ಅಂತ ಪದ್ಧತಿ ಅನೇಕ ತೊಂದರೆ. ಆಮೇಲೆ ಅವರು ಎಷ್ಟು ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಸಾಕ್ಷಿ. ಈ ಕಡೆ ಏನಾಯ್ತು, ಅವರೆಲ್ಲ ಹೋದ ಮೇಲೆ ಪಾಂಡವರು ಉಳಿದವರಾದ್ರೆ ಮೈ ಮರೆತು, ಪಾಂಡವರು ಹಾಗಲ್ಲ, ದುರ್ಯೋಧನ ಉಳ್ಕೊಂಡಿದ್ದಾನೆ ಅವನು ಹುಡುಕಿಕೊಳ್ಳಬೇಕೀಗ. ಅಲ್ಲೆಲ್ಲ ಹೋಗ್ಬಿಟ್ಟು ಹೋಗ್ಬಿಡಿ ಅಂತ ಬಿಡೋದಿಲ್ಲ. ದುರ್ಯೋಧನ ಎಲ್ಲಿದ್ರು ಡೇಂಜರಸ್ಸೇ, ಆ ಲಾಡನ್ ಹೋದ್ರೆ ಹುಡುಕ್ತಾ ಇನ್ನೂ ಹುಡುಕ್ತಾ ಇದ್ದಾರೆ ಸಿಗ್ತಾನ ಅಂತ ಹೇಳ್ಬಿಟ್ಟು. ಈಗ ಇದ್ರೆ ಏನೇನ್ ಮಾಡ್ತಾರೋ ಅಂತ ಅದು ವೇಚ ಆಸ್ತಾರೆ. ಇರೋವರೆಗೂ ಅವ್ರಿಗೆ ಗ್ಯಾರಂಟಿ ಇಲ್ಲ ಏನ್ ಮಾಡ್ತಾನೆ ಅಂತ ಭಯ ಇರುತ್ತೆ. ಎಲ್ಲೋ ಹೋಗಿ ಬಚ್ಚಿಟ್ಕೊಂಡು ಅವ್ರನ್ನ ಕುಡಬಾರದು. ಹಾವು ಬಂದಿಲ್ಲ ಕಣ್ಣಿ ಕಾಣ ಸುಮ್ಮನೆ ಆಗ್ಬಿಡ್ತಾರ, ಹುಡುಕಿ ಹುಡುಕಿ ಹೋಗ್ತಾರೆ. ಸಿಗದವ್ರೆ ಬರೀ ಬೇಗ ಕೊಂಡು ಹೋಗ್ತಾರೆ ಹೊರತು ಮರಗದಲ್ಲೇ ಒಳಗಡೆಗೆ. ಯಾಕೆ ಯಾವ ಬರುತ್ತೋ ಯಾರಿಗೂ ಗೊತ್ತು, ಈ ಮಧ್ಯೆ ಎಲ್ಲಿ ಬರುತ್ತೋ ಯಾರಿಗೂ ಗೊತ್ತು. ಇಲ್ಲಿ ಸಿಗದ ಹೊರಗೆ ಬಿಟ್ಟುಬಿಡ್ತಾರೆ. ಜಿಲ್ಲೆ ಸಿಗದವರು ಗೊತ್ತಿಲ್ಲ, ಅದು ಇಲ್ಲದ್ದು ಮನೆಗಳೇ ಸಿಗೋದಲ್ಲ ಹೆಚ್ಚು ಕಡೆ. ಆದರೆ ಇದು ಹಾವು ಅಂದ್ರೆ ಮಾತ್ರ ಅದೆಂತಹ ವಿಷದ ಹಾವು ಹೌದೋ ಅಲ್ಲೋ, ಹಾವು ಅಂದ್ರೆ ಹಾವೇ. ಅಷ್ಟು ಭಯಪಡ್ತಾರೆ. ದುರ್ಯೋಧನ ಅದನ್ನು ಇಗ್ನೋರ್ ಮಾಡಬಾರದು ಅಂತ ಹೇಳಿದ್ದಾರೆ. ಕಲಿಯನ್ನ ಇಗ್ನೋರ್ ಮಾಡಬಾರದು. ಇವತ್ತು ಇಗ್ನೋರ್ ಮಾಡ್ತಿರೋದೆ ಕಲಿಯನ್ನ. ನಾವು ಕಲಿಯೋದು ಅವನೇನ್ ಮಾಡ್ತಾನೆ ಪಾಪ ಅಂದ್ಬಿಡ್ತಾನೆ, ಪಾಪ ಅಲ್ಲ ಪಾಪ ಮಾಡಿಸ್ತಾನೆ ಅವನು, ಅದು ಅರ್ಥ ಮಾಡ್ಕೋಬೇಕು. ಅವನು ಸ್ವತಃ ಮಹಾಪಾಪಿ, ಇನ್ನೊಬ್ಬರಿಗೆ ಪಾಪವನ್ನು ಮಾಡಿಸ್ತಾನೆ, ಅವನ್ನು ಹುಡುಕಿ ಕೊಲ್ಲಬೇಕು ಅಂತ ಹೊರಟ್ರಂತೆ. ಅವನು ಎಲ್ಲಿ ಸೇರ್ಕೊಂಡಿದ್ದಾನೆ, ದ್ವೈಪಾಯನ ಸರೋವರದೊಳಗೆ ಪ್ರವೇಶ ಮಾಡಿದ್ದಾನೆ. ಇದು ಎಷ್ಟು ಒಳ್ಳೆ ಮಾತು ಗೊತ್ತೇ. ದ್ವೈಪಾಯನ ಸರೋವರದಲ್ಲಿ ಕಲಿ ಪ್ರವೇಶ. ಸರೋವರ ಅಂದ್ರೆ ಶಾಸ್ತ್ರ, ತೀರ್ಥ ಅಂದ್ರೆ ಶಾಸ್ತ್ರ, ದ್ವೈಪಾಯನ ಸರೋವರ ವೇದವ್ಯಾಸದೇವರ ಶಾಸ್ತ್ರ, ಅದರೊಳಗೆ ಎಂಟರ್ ಆಗ್ತಾನೆ ಅಂತ ಅರ್ಥ. ಭಾಗವತ ಎಲ್ಲಾದ್ರೂ ಚೇಂಜ್ ಮಾಡಿಬಿಡ್ತಾನೆ, ಪಾಠಾಂತರ ಮಾಡಿ ಕಟ್ಟಿಕಟ್ಟು ಪಾಠ ಹಾಕಿಬಿಡ್ತಾನೆ. ಮಹಾಭಾರತ ಮೊದಲ ಶ್ಲೋಕ ನಾರಾಯಣಂ ಸುರೋಗುರುಂ ಅದೇ ಇಲ್ಲ, ತೆಗೆದಾಕಿಬಿಟ್ಟಿದ್ದಾರೆ, ಅದನ್ನು ತೆಗೆದಾಕಿಬಿಟ್ಟಿದ್ದಾರೆ. ದೇವರ ಹೆಸರು ಬರಬಾರದು, ಅದೇ ವಿಷಯ. ಮನೆ ದೇವ್ರ ಮನೆ ತೆಗಿತಾರಲ್ಲ ಆಟೈತು. ಎಲ್ಲ ಪ್ಲಾನ್ ಮಾಡ್ತಾನೆ ದೇವ್ರ ಮೈನಸ್ ದೇವ್ರ ಮನೆ ಎಲ್ಲ ಪ್ಲಾನ್ ಮಾಡಬೇಕು ಅವನಿಗೆ. ದೇವರಿಗೆ ಇದ್ರೆ ಭಾರಿ ಗೋಳಾಟವಾಗಿ ಗೂಡು ಮಾಡಿಬಿಡಿ ಸಾಕು ಅಂತಾರೆ ಅಷ್ಟೇ ಹೊರತು ದೊಡ್ಡ ಜಾಗ ಕೊಡಕ್ಕೆ ಇಷ್ಟಪಡೋದಿಲ್ಲ. ಅದು ಕಲಿ ಕಾನ್ಸೆಪ್ಟ್ ಅದು. ಒಂದು ದೇವ್ರು ಬಂದಂದ್ರೆ ಅವನಿಗೆ ಜಾಗ ಇರೋದಿಲ್ಲ, ಅದಕ್ಕೆ ಪದಿತಿ ಆಗೋದು ಅವನಿಗೆ. ದೇವರು ಬಂದಂದ್ರೆ ತಾನು ಖಾಲಿ ಮಾಡಬೇಕಾಗತ್ತೆ ಅಂತೇಳಿ ಅವನು ದೇವರು ಇರದಂತೆ ಉಪಾಯ ಮಾಡ್ತಾನೆ. ಆ ವೇದವ್ಯಾಸರ ಶಾಸ್ತ್ರದೊಳಗೆ ಪ್ರವೇಶ ಮಾಡಿ ತಪ್ಪ ಪ್ರಿಂಟ್ ಆಗೋದಂದ್ರೆ ಮುದ್ರಾ ರಾಕ್ಷಸ ಅಂತ ಕರೀತಾರಲ್ಲ, ಹಾಕಿ ತಪ್ಪ ಪ್ರಿಂಟ್ ಮಾಡಿ ರಾಕ್ಷಸ ಬಂದಾಗ ಆಯ್ತಲ್ಲ. ಇದೆಲ್ಲ ಯೋಚನೆ ಮಾಡಬೇಕು. ಅದಕ್ಕೆ ಆಚಾರ ಅವತಾರ ಮಾಡಿದ್ದು ಅದಕ್ಕೇನೆ. ಬ್ರಹ್ಮಸೂತ್ರಾದಿಗಳು ಇದ್ವು, ಮಹಾಭಾರತ ಇದ್ವು, ಎಲ್ಲ ಕೆಡಿಸಿಬಿಟ್ಟಿದ್ದಾನೆ ಕಲಿ. ಅದನ್ನೆಲ್ಲ ಪ್ಯೂರಿಫೈ ಮಾಡಬೇಕಾಗಿ, ನೀರನ್ನು ಕೊಳಕು ಮಾಡಿದ್ರೆ ಹೇಗೋ ಹಾಕಿ. ಅದಕ್ಕೆ ಒಳ ಪ್ರವೇಶ ಮಾಡಿದ್ದಾರಂತೆ. ಅಲ್ಲಿ ಕೂಡ ಜಪ ಮಾಡ್ತಾ ಇದ್ದಾನೆ, ತನ್ನ ಯಾರು ನೋಡ್ತಾ ಇಲ್ಲ, ಆರಾಮ ಕಾಲ ಕಡೆ ಹೋದ್ನು ಯೋಚನೆ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೇನಾಗಿದೆ, ಅಶ್ವತ್ಥಾಮರು ಕೃತವರ್ಮ ಕೃಪಾ ಓಡೋಗಿದ್ರಲ್ಲ, ಅವ್ನು ನೋಡ್ಕೊಂಡು ಅಲ್ಲಿ ಹೋಗ್ತಾರ. ಅಂದ್ರೆ ಗೊತ್ತು ಅವ್ ಎಲ್ಲಿರ್ತಾರೆ ಮಹಾನುಭಾವ ಅಂತ. ಕೆಲವು ತಮ್ಮ ಹುಡುಗ ಕ್ಲಬ್ನಲ್ಲೇ ಇರ್ತಾನೆ ಅಂತ ಗ್ಯಾರಂಟಿ ಇರುತ್ತಲ್ಲ ಆ ಟೈಪ್. ಇದು ಎಂದು ಪಾಠಕ್ಕೋ ಕ್ಲಾಸಿಗೆ ಹೋಗಿರೋ ಚಾನ್ಸಸ್ ಇಲ್ಲ ಅವನು. ಕ್ಲಬ್ ಕ್ಲಬ್ ಹುಡುಕೋ ಹಾಗೆ ದುರ್ಯೋಧನ ಅಂದ್ರೆ ಎಲ್ಲೋ ಕಳ್ತನ ಮಾಡಿಕೊಂಡು ಕೂತಿರ್ಬೇಕು. ಹುಡ್ಕೊಂಡು ಅಲ್ಲಿ ಬಂದ್ರಂತ ಅವ್ರು ಬಂದು ಕರೆದ್ರಂತೆ, ಎದ್ದು ಬಂದನಂತಾಗ ಮಾತಾಡ್ತಾ ಕುತ್ಕೊಂಡ್ರಂತೆ, ಹಟ್ಟಿ ಹೊಡಿ ಕಥ ಕೊಡ್ತಾರೆ. ಇನ್ನೇನು ಆಗೋದಿನೇ ಕೆಲಸ ಇಲ್ಲ, ಎಂತಹ ಸಭಾಲೋಚನೆ ಯಾರು ನೋಡಬಾರದು, ನೋಡಿ ಉಪಯೋಗ ಇಲ್ಲ, ತಮ್ಮ ಜೀವನದಲ್ಲಿ ಧೈರ್ಯನೇ ಇಲ್ಲ, ಎಲ್ಲ ಮಾತಾಡ್ತಾ ಕೂತಿದ್ದಾರಂತೆ. ಆಗ ಏನಾಗಿದೆ, ಅವರು ಬೆಸ್ತರೆಲ್ಲ ಮೀನು ಹಿಡಿಯಕ್ಕೆ ಅಂತ ಸರೋವರಕ್ಕೆ ಬಂದಿದ್ದ, ಮೀನು ಹಿಡಿಯಲಿಕ್ಕೆ ಅಂತ ಬಂದಿದ್ದಾರೆ, ಮೀನೆಲ್ಲ ಹಿಡಿತಾ ಇದ್ದಾರೆ, ಇವ್ರು ಮಾತೆಲ್ಲ ಕೇಳಿಸ್ಕೊತಾ ಇದ್ದಾರಂತೆ. ಅದೇನು ಹೆಚ್ಚು ಅರ್ಥ ಆಗಿಲ್ಲ, ಅಂತೂ ಇವ್ರು ಮೋಸಗಾರ ಒಂದು ಕೂತ್ಕೊಂಡಿದ್ದಾರೆ, ಇಷ್ಟು ಅರ್ಥ ಆಯ್ತಂತೆ. ಅವ್ರು ಯಾರು ಬೆಸ್ತರು ಅಂದ್ರೆ ಭೀಮಸೇನ ಕಡೆಯ ಬೆಸ್ತರು ಅವರೆಲ್ಲ ಕೂಡ, ಪಾಂಡವರ ಕಡೆಯವರು. ಅವ್ರ ತಕ್ಷಣ ಅದರಿಂದ ಓಡಿಬಿಟ್ರಂತೆ. ಎರಡನ್ನು ಕೂಡ ವಿರೋಧ ವಿಷಯ ಹೇಳೋದು ಪುಣ್ಯ ಬರುತ್ತೆ, ಸಾಕ ದುಡ್ಡು ಬೇರೆ ಬರುತ್ತೆ. ಜೊತೆಗೆ ಕಳ್ಳನ ಕುರಿತು ವೀರಪ್ಪನ ಹಿಡ್ಕೊಟ್ರೆ 20 ಲಕ್ಷ 40 ಲಕ್ಷ ಕೋಟಿ ಗಂಟೆ ಕೊಡಬೇಕಾದ್ರೆ ದುರ್ಯೋಧನ ಸುಳ್ಳು ಕೊಟ್ಬಿಟ್ರೆ ಮುಗಿತಲ್ಲ. ಈ ತಪ್ಪಿಸ್ಕೊಂಡು ಓಡಾಡ ಪದ್ಧತಿ ದುರ್ಯೋಧನದ, ಅದು ಒಂದು ಮಾಡಬಾರದನ್ನು ಮಾಡೋದು, ತಪ್ಪಿಸ್ಕೊಂಡು ಓಡಾಡೋದು, ಅದನ್ನು ಹೇಳ್ಕೊಟ್ರೆ ಬರುತ್ತೆ. ಎಲ್ಲ ಬಿಟ್ಟು ಅಲ್ಲೇ ಓಡಿಬಿಟ್ರಂತೆ ಭೀಮಸೇನ ಹೇಳೋದಕ್ಕೋಸ್ಕರವಾಗಿ. ಭೀಮಸೇನ ಯಾರು ಹೇಳಬೇಕಾಗಿಲ್ಲ, ಪೂರ್ಣತಜ್ಞ ಸರ್ವಜ್ಞ ಅವ್ರು. ಎಲ್ಲಿ ದುರ್ಯೋಧನೆಗೆ ದುರ್ಯೋಧನ ಗೊತ್ತೋ, ದುರ್ಯೋಧನ ಅಡ್ರೆಸ್ ಇಲ್ಲದೆ ಹೋಗ್ಬಿಡ್ತಾ ಇದ್ದ. ಈ ಮತ್ತೆ ಒಳಗಿದ್ದು ಉಳಿಸ್ಬೇಕಾದವರೇ, 6,200,000 ಜಪಾನ್ ಉಳಿಸ್ಬೇಕಾದವರೇ. ಆದ್ದರಿಂದ ಅವರಿಗೆ ಗೊತ್ತು, ಆ ಲೋಕದೃಷ್ಟಿಯಲ್ಲಿ ತೋರಿಸ್ತಾರೆ, ಜನಗಳನ್ನೆಲ್ಲ ಬೇಕ್ ಮಾಡ್ಕೊಂಡಿರಬೇಕು. ನಮ್ಮಲ್ಲಿ ಏನಾಗಿದೆ ಗೊತ್ತೇನೆ, ಇವತ್ತು ನಾವು ವರ್ಣಾಶ್ರಮ ಧರ್ಮ ಒಪ್ಪ ಗಲಾಟೆಯೊಳಗೆ ಉಳಿದವರ್ದು ದ್ವೇಷ ಕಟ್ಕೊತಾ ಇದ್ದಾರೆ ಮನುಷ್ಯ, ಮಟ್ಕೋಬಾರದು ಎಂದು ಕೂಡ. ಅದಕ್ಕೆ ಸರ್ವೇ ಜನಾ ಸುಖಿನೋಭವಂತು, ಜಗತ್ತಿನೊಳಗೆ ನಾವು ಆಚಾರ ವಿಚಾರದಲ್ಲಿ ಬದಲಾವಣೆ ಆಗುತ್ತೆ ಹೊರತು, ಒಳ್ಳೆಯವನು ಯಾವ ಜಾತಿಯಲ್ಲಿ ಬೇಕಾದ್ರೂ ಇರಬಹುದು ಅದು ಅರ್ಥ ಮಾಡ್ಕೋಬೇಕು, ಕೆಟ್ಟವನು ಯಾವ ಜಾತಿಯಲ್ಲಿ ಬೇಕಾದ್ರೂ ಇರಬಹುದು. ಆದ್ದರಿಂದ ನಾವು ಜಾತಿಯ ಆಧಾರದ ಮೇಲೆ ಯೋಗ್ಯತೆ ಅಳೆಯೋಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡುತ್ತೆ. ಜಾತಿ ಯಾತಕ್ಕೆ ಬೇಕು ನಮಗೆ ಅಂತ ಕೇಳಿದರೆ, ಧರ್ಮಾನುಷ್ಠಾನಕ್ಕೆ ವಿವಾಹಾದಿ ಸಂಬಂಧಕ್ಕೆ ಜಾತಿಗಳು ಬೇಕೇ ಹೊರತು, ಗೌರವ ಕೊಡಬೇಕಾದ್ರೆ ಜಾತಿ ಮುಖ್ಯ ಅಲ್ಲ, ಅವರ ಗುಣನೇ ಮುಖ್ಯ ಅಂತ ಹೇಳ್ತಾರೆ ಆಚಾರ್ಯ. ಆದರಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇರುವರ, ಯಾರಿಗೆ ನಿರ್ಮಲವಾದಂತಹ ಹರಿಭಕ್ತಿ ಇರುತ್ತದೋ, ದಿವ್ಯವಾದ ಜ್ಞಾನ ಇರುತ್ತೋ, ಅವರು ಹೆಚ್ಚು ಮನ್ನಣೆ ಕೊಡಬೇಕೇ ಹೊರತು ಹೊರಗಿನ ಆಚಾರ ವಿಚಾರಗಳು ಸೆಕೆಂಡರಿ ಆಗಿಬಿಡುತ್ತವೆ, ಅದು ಪ್ರೈಮರಿ ಆಗ್ತದೆ. ಅದೇ ಇದ್ದ ಅದಿದ್ರೆ ಭಾರಿ ದೊಡ್ಡದು, ಎಲ್ಲರೂ ಇದೆ ಇದು ಇದೆ ಅಂತ ಹೇಳಿಬಿಟ್ರೆ ಭಾರಿ ಮೇಲೆ ಹೋಗ್ಬಿಡ್ತಾನೆ. ಆದರೆ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ, ಭೀಮನ ಸೇವಕರಾಗಿ ಬೆಸ್ತರಿದ್ದಾರೆ. ಅಂದ್ರೆ ಬೆಸ್ತರಲ್ಲೂ ಮಾಧ್ವರು ಇರಬಹುದು ಅಂತಾಯ್ತಲ್ಲ, ಆ ಥರ ಆದವ ಮಾಧು ಮಧ್ವಾಚಾರ್ಯ ಮಧ್ವಾಚಾರ್ಯ ದೊಡ್ಡವರು ಗುರುಗಳು ಅಂತ ಒಪ್ಪಿಕೊಂಡ್ಬಿಟ್ರೆ ಮಾಧ್ವನಾಗ್ಬಿಡ್ತಾನೆ, ಇಮಿಡಿಯೇಟ್ ಮಾಧ್ವನಾಗ್ತಾನೆ. ಬ್ರಾಹ್ಮಣನಾಗೋದು ಬೇರೆ, ಮಾಧ್ವನಾಗೋದು ಬೇರೆ. ಗೊತ್ತು, ಬ್ರಾಹ್ಮಣರ ಮುಕ್ತಿ ಅಂತ ಶಾಸ್ತ್ರ ಹೇಳಲಿಲ್ಲ. ಆದರೆ ಮಾಧ್ವರಿಗೆ ಮಧ್ವಾಚಾರ್ಯ ಅನುಗ್ರಹ ಇದ್ದವರಿಗೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಅಂತ ಹೇಳಿರೋದ್ರಿಂದ ಒಳ್ಳೆಯ ಒಂದು ಉದ್ಧಾರದ ಹಾದಿ ಸಿಕ್ಕೇ ಸಿಗ್ತಾ ಇದೆ. ಅವರೆಲ್ಲ ಹೋದರು, ಹೇಳಿದ್ರಂತೆ. ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಬರ್ತಾ ಇದ್ದಾರೆ, ಸರೋವರದ ಹತ್ರ ಬರ್ತಾ ಇದ್ದಾರೆ. ಅವ್ರು ಬರೋದು ನೋಡಿ ತಕ್ಷಣ ಮತ್ತೆ ಅವ್ರು ಮರ್ತಾದ ಕೂತಿದ್ರಲ್ಲ, ದುರೋಧನ ಒಳಗೆ ಹೋಗ್ಬಿಡ್ತಾರೆ, ಹೊರಗೆ ಓಡೋಗ್ಬಿಡ್ತಾರೆ. ಒಂದ್ರ ಹೇಗೂ ಇತ್ತು, ಓಡಲಕ್ಕೋಸ್ಕರ ಹತ್ತಿ ಓಡೋಗ್ಬಿಟ್ರಂತೆ. ಅಂದ್ರೆ ಎಷ್ಟು ಒಂದು ದುರ್ಬಲ ಜೀವನ ಅವರದ್ದು. ಪಾಂಡವರೆದುರಿಗೆ ಇಷ್ಟು ಅನಸಮರ್ಥರಾಗಿದ್ದು ಬಿಟ್ಟು ಇನ್ನೂ ಶರಣಾಗೋದಿಲ್ಲ ಅಂದ್ರೆ ಅನ್ಯಾಯ ಯೋಚನೆ ಮಾಡಿ. ಆ ಕಾಲದ ಸ್ಮರಣೆ ಶರಣಾಗಬಹುದಲ್ಲ, ಕೊನೆ ಪಕ್ಷ ಆಗಲಿಲ್ಲ. ಅದಕ್ಕೆ ಸ್ವರೂಪ ಅಂತ ಕರೀತಾರೆ. ಸ್ವರೂಪ ಅಂದ್ರೆ ಅದು ಏನು ಮಾಡಿದ್ರು ಬದಲಾಗದವರು ಸ್ವರೂಪ ಅಂತ ಕರೀತಾರೆ. ಬದಲಾಗ್ಬಿಟ್ರೆ ಸ್ವರೂಪ ಅಲ್ಲ ಅದು. ಸರ್, ಅದಕ್ಕೆ ಹೇಳ್ತಾರೆ ಸ್ವರೂಪ ಅನ್ನೋದು ಅವರವರ ಇಂಡಿವಿಜುವಲ್ ಒರಿಜಿನಾಲಿಟಿ. ಅದು ಒಂದು ಒರಿಜಿನಾಲಿಟಿ ಚೇಂಜ್ ಮಾಡಕ್ ಬರೋದಿಲ್ಲ, ಬೇರೆ ಆದ್ರೆ ಚೇಂಜ್ ಮಾಡಕ್ ಬರುತ್ತೆ. ಆ ದುರ್ಯೋಧನ ಪಕ್ಷದಲ್ಲಿ ಎಷ್ಟೋ ಒಳ್ಳೆದನ್ನು ಉದ್ಧಾರವಾಗ್ತಾ ಇದ್ದಾರೆ, ದುರ್ಯೋಧನ ಮಾತ್ರ ಉದ್ಧಾರವಾದ ಸಂಭವನೇ ಇಲ್ಲ. ಅವರು ಒಳಗೆ ಹೋತ ಅವರೆಲ್ಲ ಓಡೋದರಂತೆ, ಎಲ್ಲ ಅಲ್ಲಿಗೆ ಬಂದಿದ್ದಾರೆ. ಇನ್ನು ಸಿಕ್ಕಾಕೊಂಡಿದ್ದಾರೆ, ಏನು ಮಾಡಾಗಿಲ್ವೇ ಇಲ್ಲ. ಆಗ ಏನು ಮಾತು ಕೆಲ ಒಳಗೆ ಕುತ್ಕೊಂಡ್ಬಿಟ್ಟಿದ್ದಾನೆ ಹೋಗಿಬಿಟ್ಟು. ಹೀಗೆ ನೀರಲ್ಲಿ ಕೂಡಲಕ್ಕೆ ಬರ್ತಾ ಇತ್ತ ಅವನಿಗೆ ಅಂತ ಒಂದು ಪ್ರಶ್ನೆ ಬಂತು. ನೀರಲ್ಲಿ ಸ್ವಲ್ಪ ಹೊತ್ತು ಕೂತ್ರೆ ಮನುಷ್ಯ ಒದ್ದಾಡ ಹೋಗ್ತಾನೆ, ಸತ್ತು ಹೋಗ್ತಾನೆ, ಎಡರಲ್ಲಿ ಒಂದಾಗುತ್ತೆ ಅಷ್ಟೇ. ಇಲ್ಲ ಸಣ್ಣ ಪಡ್ತಾನೆ, ಸತ್ತ ಹೋಗಿಬಿಡ್ತಾನೆ. ದುರ್ಯೋಧನ 7 ದಿವಸ ಕೂಡ ಪ್ಲಾನ್ ಮಾಡ್ಕೊಂಡು ಮನೆಗೆ ಕೂತ ಅಂದ್ರೆ ಅವನು ಬರ್ತಿತ್ತ ಅಂದ್ರೆ ಬರ್ತಿತ್ತು. ಜಲಸ್ತಂಭನ ಅಂತ ವಿದ್ಯೆ ಬರ್ತಿತ್ತು ಅಂತ ಹೇಳಿದ್ದಾರೆ. ಜಲಸ್ತಂಭನ ಅಂತ ವಿದ್ಯೆ, ಅಗ್ನಿಸ್ತಂಭನ ಅಂತ ಒಂದು ವಿದ್ಯೆ. ಆ ಅಗ್ನಿಯೊಳಗಿದ್ರೂ ಕೂಡ ಅಗ್ನಿ ಎಫೆಕ್ಟ್ ಆಗಬಾರದು, ನೀರೊಳಗಿದ್ರೂ ಕೂಡ ನೀರಿನ ಎಫೆಕ್ಟ್ ಆಗಬಾರದು. ಅದಕ್ಕೆ ಸ್ತಂಭನ ಮಾಡೋದು ಅಂತ ಕರೀತಾರೆ. ಇವತ್ತು ನೋಡಿ, ಈ ಡೈವರ್ಸ್ ಇರ್ತಾರೆ ಸಮುದ್ರ, ಎಷ್ಟೋ ಒಳಗೆ ಹೋಗ್ತಾರೆ, ಅವರೆಲ್ಲ ಆಕ್ಸಿಜನ್ ಕಟ್ಕೊಂಡಿರ್ತಾರೆ. ಏ ಮುಳುಗಿ ಏನಾದ್ರೂ ಎಷ್ಟು ಗಂಟೆ ಗಂಟೆ ಸುಖವಾಗಿರ್ತಾರೆ. ಹಾಗೆ ಅದಿಲ್ಲದೆ ಹೋದ್ರೆ ಕೆಲವು ನಿಮಿಷಕ್ಕೆ ಹೋಗಿಬಿಡ್ತಾರೆ, ಅದಿದ್ರೆ ಅದಾಗತ್ತೆ. ಈ ವೈಜ್ಞಾನಿಕವಾಗಿ ಹೇಗೆ ಇವತ್ತು ನಾವು ಕೃತಕ ಉಸಿರಾಟದಿಂದ ಸುಖವಾಗಿ ಆಳವಾದ ನೀರಿನಲ್ಲಿ ಗಂಟೆಗಟ್ಟಲೆ ಇರಲಿಕ್ಕೆ ಸಾಧ್ಯವಾಗುತ್ತೋ ಆ ಮಟ್ಟಿಗೆ ಜಲಸ್ತಂಭನ ಅದು. ಇವರು ಮಂತ್ರದಿಂದ ಮಾಡಿಕೊಂಡು ಯಂತ್ರದಿಂದ ಮಾಡ್ಕೋತಾರೆ, ಅಷ್ಟೇ ವ್ಯತ್ಯಾಸ ಹೊರತು ಅದನ್ನು ಕಾನ್ಸೆಪ್ಟ್ ಇದೆ. ಇವತ್ತಂತೂ ಬೆಂಕಿ ಹತ್ತಿದ ಕಾಲಕ್ಕೆ ಇವರು ಫೈರ್ ಎಸ್ಟಿಂಗ್ವಿಷ್ ಮಾಡಕ್ಕೆ ಬರ್ತಾ ಅಳಸಕ್ಕೆ ಬರ್ತಾರಲ್ಲ, ಒಳಗೊಳ ಹುಡುಗರು ಒಳಗೆ ಅವ್ರಗೊಳಕ್ಕೆ ಬರುತ್ತೆ, ಬಟ್ಟೆ ಹತ್ಕೊಳ್ಳೋದಿಲ್ಲ, ಫೈರ್ ಪ್ರೂಫ್ ಡ್ರೆಸ್ ಹಾಕೊಂಡಿರ್ತಾರೆ. ಜಲಸ್ತಂಭನ ಅದು, ಅಗ್ನಿಸ್ತಂಭನ. ಅಗ್ನಿಸ್ತಂಭನ ಜಲಸ್ತಂಭನ ಅರ್ಥ, ಈಜು ಬಿಡು ಕಟ್ಟಲು ಹಾಗೆ ಮುಳುಗೋದೇ ಇಲ್ಲ, ಬುಡ ಆಗ್ತದೆ, ಅಲ್ಲಿ ತೇಲ್ತಾ ಇರ್ತಾರೆ. ಒಳ್ಳೆ ಕ್ವಾಲಿಟಿ ಆಗಿರ್ಬೇಕಷ್ಟೇ, ಇದ್ರೆ ಮುಳುಗೋದ್ರೆ ಹೋಯ್ತು, ಹೋಗ್ಬಿಟ್ಟರೆ ಡಬ್ಬ ಮುಳುಗೋಯ್ತು ಅಷ್ಟೇನೆ. ಒಳ್ಳೆ ಗಟ್ಟಿಮುಟ್ಟಾಗಿದ್ರೆ ತೇಲ್ತಾನಲ್ಲ ಆಟಾಯ್ತು. ಟೆಂಪರರಿ ಜಲಸ್ತಂಭನ ಅದು, ಇದು ನೀರು ಒಳಗೇ ಇದ್ದು ಬದುಕ್ತಕ್ಕಂಥ ಕಲೆ. ಈ ಜಲ ಮೀನು ಬದಲಾದವು, ಹೊರಗಿದ್ರೆ ಸತ್ತೋದು, ಒಳಗಿದ್ರೆ ಬದುಕೋದು. ಅಂದರೆ ಪ್ರಾಣಿಗಳಿಗೆ ಪರಮಾತ್ಮ ಆರಿಕೆ ಶಕ್ತಿ ಕೊಟ್ಟಿದ್ರೆ ಮನುಷ್ಯನಾದವನು ಕೂಡ ಯಂತ್ರ ಮಂತ್ರ ಮೊದಲಾದವುಗಳ ಸಾಧನೆಯಿಂದ ಕೆಲವು ಸಿದ್ಧಿ ಪಡೆಯಲಿಕ್ಕೆ ಬರುತ್ತೆ. ದುರ್ಯೋಧನ ಅದನ್ನ ಕಲಿತಿದ್ದರಂತೆ, ಎಲ್ಲರಿಗೂ ಸುಖವಾಗಿ ನೀರೊಳಗಿದ್ರೂ ಕೂಡ ಸಾಯದಂತೆ ಬರಲು ಸಾಧ್ಯವಾಗಿತ್ತು ಅವನಿಗೆ. ಆಗ ಧರ್ಮರಾಜನಿಂದ ಮಾತಾಡ್ತಾ ಇದ್ದಾನೆ, ದುರ್ಯೋಧನ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎದ್ದು ಬಾ ಸಾಕು ಅಂತ ಕರೀತಾನೆ. ಏನು ಮಾಡಲಿಕ್ಕೆ ಸಾ, ಎದ್ದು ಬಾ, ಇನ್ನ ಸಾಧ್ಯವೇ ಇಲ್ಲ, ಯುದ್ಧ ಮಾಡಬೇಕು, ನೀನು ಸೋಲಬೇಕು ಬಾ ಅಂತ ಕರೆದ್ರೆ ದುರ್ಯೋಧನ ಮಾತಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ನೋಡು ಧರ್ಮರಾಜ ನನಗೆ ವೈರಾಗ್ಯ ಬಂದುಬಿಟ್ಟಿದೆ, ಡಿಕ್ಲೇರ್ ಮಾಡಿಬಿಟ್ಟಿನಂತೆ, ನನ್ನ ವೈರಾಗ್ಯ ಬಂದುಬಿಟ್ಟಿದೆ, ನನ್ನ ರಾಜ್ಯದ ಮೇಲೆ ಏನು ಆಸೆ ಇಲ್ಲ, ಎಲ್ಲ ಸಾಕಾಗಿ ಹೋಗಿಬಿಟ್ಟಿದೆ, ನನ್ನ ಸತ್ತೋಗಿಬಿಟ್ಟಿದ್ದಾರೆ, ಆ ರಾಜ್ಯ ನಿಮಗೆ ಬಿಟ್ಟುಕೊಡ್ತಾ ಇದ್ದೆ, ನೀವೇ ಆಳ್ಕೊಂಡು ಹೋಗಿಬಿಡಿ, ನಾನು ಸುಮ್ಮನೆ ಇಲ್ಲಿ ಇಲ್ಲಿ ಇದ್ದೇನೆ, ಸತ್ತು ಸಿರ್ತೇನೆ, ಅದು ತಪಸ್ ಮಾಡಕ್ಕೆ ಹೊರಕ್ಕೆ ಹೋಗಿಬಿಡ್ತೇನೆ, ರಾಜ್ಯ ನೀವೇ ತಗೊಳ್ಳಿ ಅಂತ ಹೇಳಿಬಿಟ್ಟನಂತೆ. ನೋಡಿದ್ರೆ ಎಂಥ ವೈರಾಗ್ಯದ ಮಾತಿದ್ವು ಅಂತ. ಆದರೆ ಉದ್ದೇಶ ಆಗಲ್ಲ, ಏಳು ದಿವಸ ಬಿಟ್ಟುಬಿಡಿ ಸಾಕು ಅಂತ ಅಷ್ಟೇ ಅರ್ಥ, ಏಳು ದಿವಸ ಬಿಟ್ಟುಬಿಡಿ ಆದರೆ ಹೇಗೆ ಬರ್ತಾನೆ ನೋಡಿ ಅಂತ ಅವನು ಅಲ್ಲಿ ಮೋಸ ಮಾಡ್ತಾನೆ. ಮತ್ತೆ ಆದ್ರಿಂದ ಏಳು ದಿವಸ ನನಗೆ ಬೇಕಷ್ಟೇ, ಎಲ್ಲ ಬಿಟ್ಬಿಡ್ತೇನೆ, ನೀವೇ ತಗೊಂಡು ಹೋಗಿಬಿಡಿ, ತಗೊಂಡು ನಾನೇನು ಮಾಡಲಿ ಅಂತ ಹೇಳಿದ ತಕ್ಷಣ ಧರ್ಮ ಹೇಳ್ತಾ, ಅದೆಲ್ಲ ಸಾಧ್ಯ ಇಲ್ಲ ನನಗೆ, ಇವತ್ತು ರಾಜ್ಯವನ್ನು ಆ ರೀತಿ ಹೊಡಕ್ಕೆ ಇಷ್ಟಪಡೋದಿಲ್ಲ, ಆಟ ಆಡ್ತಾ ಕೊನೆ ಸೋಲ ಸೀಟು ಬಂದಾಗ ಎದ್ದೋಳಕ್ಕೆ ಹೋಗ್ತಾರೆ, ಸೋತೆ ಹೋಗುವಾಗ ಎದ್ದೋಳಕ್ಕೆ ಬರೋದಿಲ್ಲ ಅಂತ ಹೇಳಬೇಕು, ಸೋತೆ ಹೋಗಬೇಕು ಹೊರತು ಇದ್ದವರು ಆಟ ಮುಗಿತು ಅಂತ ಡಿಕ್ಲೇರ್ ಮಾಡ್ತಾನೆ ಅವನು, ಇಲ್ಲ ಡ್ರಾ ಆಯ್ತು ಅಂದ್ಬಿಡ್ತಾನೆ, ಹಾಗಾಗಬಾರದು.